ಹೇಳ್ತಾ ಇದ್ದಾರೆ. ವಾಸುದೇವ ಹಿಂದೆ ಎಂಟನೇ ಪದ್ಯದಲ್ಲಿನೂ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ನಾರಾಯಣ, ಆಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ವಾಸುದೇವ ಐದು ಬಂತು. ಅಲ್ಲಿ ಭೋಜ್ಯ ಭೋಕ್ತೃ, ಭೋಜ್ಯದಲ್ಲಿ ಎರಡು ಭೋಕ್ತೃದಲ್ಲಿ ಎರಡು, ಮತ್ತು ಇದು ನಡೀಲಕ್ಕೆ ಅವಕಾಶ ಪ್ರದನಾಗೆ ವಾಸುದೇವ ಅಂತ ಹೇಳಿದ್ದಾರೆ. ಅಲ್ಲಿ ವಾಸುದೇವ ಅವಕಾಶದಲ್ಲಿ ಆಕಾಶದಲ್ಲಿ ನಭಸ್ತನಾಗಿದ್ದು ಜಾಗೆ ಕೊಡ್ತಾನಂತ ಹೇಳ್ಬಿಟ್ಟು ಇಲ್ಲಿ ವಾಸುದೇವ ಅನ್ನದಲ್ಲಿ ಇದ್ದಾನಂತ ಹೇಳ್ತಾ ಇದ್ದಾರೆ. ಏನು ಲಿಂಕ್ ಆರ್ ಕನೆಕ್ಷನ್, ಸೊ ಕಾಂಟ್ರಡಿಕ್ಷನ್ ಅಂತ ಡೌಟ್ ಬಂತು. ಇದು ಕಾಂಟ್ರಡಿಕ್ಷನ್ ಇಲ್ಲ, ಉಪಾಸನೆಗಳು ಹೇಗಿರತ್ತಂದ್ರೆ ಭಗವಂತ ಈ ಐದು ರೂಪದ ಮೊಟ್ಟ ಮೊದಲೇ ಮೂಲ ನಾರಾಯಣನಿಂದ ಪುರುಷಾ ಕಾಲ ಅಂತ ರೂಪಗಳು ಬರುತ್ತೆ, ಆಮೇಲೆ ಐದು ರೂಪವಾಗ ತೋರಿಸಿಕೊಳ್ತಾನೆ ಪ್ರಾದುರ್ಭಾವ ಅಂತ ಹೇಳ್ತಾರೆ. ಈ ಐದು ರೂಪಗಳಿಂದ ಉಳಿದ ರೂಪಗಳು ಒಂದೊಂದೊಂದೊಂದು ಕಾಣಿಸುತ್ತಂತೆ. ಸೊ ಈ ಜಗತ್ತಲ್ಲಿ ಈ ಐದು ರೂಪಗಳು ವ್ಯಾಪ್ತವಾಗಿರುತ್ತೆ, ನಮ್ಮಲ್ಲಿನೂ ಈ ಐದು ರೂಪಗಳು ವ್ಯಾಪ್ತವಾಗಿರುತ್ತೆ. ಸೊ ಇದು ಹೇಗೆ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಒಂದು ಸರ್ಕಲ್, ದೊಡ್ಡ ಸರ್ಕಲ್ ಬರೀರಿ, ಆ ಸರ್ಕಲ್ ಪೂರಾ ಒಂದು ಕಲರ್ ಇರುತ್ತೆ, ಆಮೇಲೆ ಆ ಸರ್ಕಲ್ ಒಳಗೆ ಇನ್ನೊಂದು ಸರ್ಕಲ್ ಹಾಕಿ, ಸೊ ಆ ಇನ್ನೊಂದು ಸರ್ಕಲ್ ನೀವು ಹಾಕಿದ್ರೆ ಅಲ್ಲಿ ಒಂದು ರೂಪ ಬರುತ್ತೆ. ಇದ್ರೂ ಆ ಕೆಳಗಡೆ ನೋಡಿದ್ರೆ ಅದು ವಾಸುದೇವರ ಪಕ್ಕ ಅದು ಕೆಳಗೆ ಇದ್ದೇ ಇರುತ್ತೆ. ಬಿಕಾಸ್ ಎಂಟೈರ್ ಸರ್ಕಲ್ ಇಸ್ ಫಿಲ್ಡ್ ವಿತ್ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ಆಗಿದೆ. ಸೊ ಅದು ಒಳಗೆ ಇನ್ನೊಂದು ಹೇಳಿದಾಗ ಇನ್ನೊಂದು ರೂಪ ಇನ್ನೊಂದು ಹುಟ್ಟತ್ತೆ. ಇನ್ನೊಂದು ವೆನ್ ಯು ಪಾರ್ಟಿಷನ್ ಇಟ್ ಅನ್ಸೇ ಇನ್ನೊಂದು ಒಂದು ಸ್ಕ್ವೇರ್, ಒಂದು ದೊಡ್ಡ ಸರ್ಕಲ್, ಸರ್ಕಲ್ ಒಳಗೆ ಒಂದು ಟ್ರಯಾಂಗಲ್ ಹಾಕ್ತೀರಾ. ಸೊ ಟ್ರಯಾಂಗಲ್ ಹಾಕಿದ ತಕ್ಷಣ ಇಟ್ಸ್ ಸೆಪರೇಟೆಡ್ ಫ್ರಮ್ ದ ಸರ್ಕಲ್ ತರ ಇರುತ್ತೆ, ಒಂದು ಸೆಗ್ಮೆಂಟ್ ತರ. ಆ ಸೆಗ್ಮೆಂಟ್ಲಿ ಒಂದು ರೂಪ ಹುಟ್ಟತ್ತೆ, ಬಟ್ ಆ ರೂಪದ ಒಳಗೆ ಆ ಫಸ್ಟ್ ಇರೋ ಒಂದು ಸರ್ಕಲ್ ಇರುವಂತ ಅದು ಮೂಲ ರೂಪನೂ ಅದು ಒಳಗೇನೆ ಇರುತ್ತೆ. ಸೊ ಹೀಗೇನೆ ರೂಪಗಳು ಒಂದು 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 ಆಗತ್ತೆ. ಸೊ ಇಲ್ಲಿ ಮುಂಚೆ ಹೇಳಿರೋದು ಓವರ್ ಆಲ್ ಅದು ಒಂದು, ಅದು ಒಂದು ಮುಖ ಅನುಸಂಧಾನ ಮಾಡ್ಲಿಕ್ಕೆ ಒಂದು ಮುಖ, ದಟ್ ಈಸ್ ಒಂದು ಸಮ್ಅಪ್ ಮಾಡಿ ಕೊಟ್ಬಿಡ್ತಾರೆ. ಎಲ್ಲಿ ಎಲ್ಲಿ ಭೋಕ್ತರು ಇರ್ತಾರೋ, ಎಲ್ಲ ಭೋಕ್ತರು ಅಂದ್ರೆ ಒಂದು ಚೇತನ ಬಂದ್ಬಿಡುತ್ತೆ, ದ ಒನ್ ಹೂ ಎಕ್ಸ್ಪೀರಿಯನ್ಸರ್ ಬರುತ್ತೆ, ಆ ಚೇತನ ಒಳಗೆ ಎರಡು ರೂಪಗಳು. ಸೊ ಯಾವ ಯಾವ್ದನ್ನ ಆ ಚೇತನ ಅದನ್ನ ಸ್ವೀಕಾರ ಮಾಡ್ತಾನೋ ಆ ಪದಾರ್ಥಗಳು ಅಂದ್ರೆ ಬೇಸಿಕಲಿ ಜಡ ಪದಾರ್ಥಗಳೇ ಇರುತ್ತೆ. ಸೊ ಆ ಜಡ ಪದಾರ್ಥದಲ್ಲಿ ಎರಡು ರೂಪದಿಂದ ಇರ್ತಾನೆ, ಮತ್ತು ಎಲ್ಲದೂ ನಡೀಲಕ್ಕೆ ಒಂದು ಅವಕಾಶ ಸ್ಪೇಸ್ ಬೇಕು, ಅದರಲ್ಲಿ ಒಂದು ಐದು ವಾಸುದೇವ ಅಂತ ಹೀಗೆ ಐದು ಕೊಟ್ರು. ಇಲ್ಲಿ ಬರುವಾಗ ಹತ್ತನೇ ಪದ್ಯದಲ್ಲಿ ಬರುವಾಗ ಇದು ಸ್ಪೆಸಿಫಿಕ್ ಆಗಿ ನಾವು ಸ್ವೀಕಾರ ಮಾಡುವ ಭೋಜನ ಪದಾರ್ಥ ಅಂತ ಫಸ್ಟ್ ತಗೊಂಡಿದ್ದಾರೆ. ಅಂದ್ರೆ ದೇವರ ಮುಂದೆ ನಾವು ನೈವೇದ್ಯಕ್ಕೆ ಇಡ್ತೀವಿ, ದೇವರ ಮುಂದೆ ಯಾವುದನ್ನ ನೈವೇದ್ಯಕ್ಕೆ ಇಡ್ತೀವಿ, ದ ವೆಲ್ ಕುಕ್ಡ್ ಫುಡ್, ಯಾವುದು ಅಗ್ನಿಯಿಂದ ಪಕ್ವ ಮಾಡಿ ಫಸ್ಟ್ ಟೈಮ್ ಪಕ್ವ ಆಗತ್ತೆ, ಪಕ್ವ ಮಾಡಿದ್ದ ಅನ್ನವನ್ನ ದೇವರ ಮುಂದೆ ಇಡ್ತೀವಿ, ಅಲ್ಲಿನೂ ವಾಸುದೇವ ಈ ರೂಪಗಳು ಬರುತ್ತೆ ಅಂತ ಹೇಳಿ ಅಲ್ಲಿ ಹೇಗೆ ಹೇಳ್ತಾರೆ ಈ ವಾಸುದೇವನ ಅನ್ನದೊಳು ಅಂತ ಹೇಳಿ. ಹಾಗೆ ಅನ್ನ ಅಂತಾರೆ ಕೆಲವರು, ಬಂದು ಅನ್ನ ಅಂದ್ರೆ ನಾವು ಅಕ್ಕಿ ನಾವು ಊಟ ಮಾಡುವುದು ಅಂತ ಕೆಲವರು ತಕೊಂಡಿದ್ದಾರೆ. ಕೆಲವರು ಬಂದು ಅನ್ನ ಅಂದ್ರೆ ಮುಖ್ಯವಾಗದ ಮೇನ್ ಫುಡ್ ಅಂತ, ಸ್ಟೇಪಲ್ ಫುಡ್ ಆರ್ ಮೇನ್ ಫುಡ್ ಅಂತ. ಒಂದೊಂದು ರೀಜನ್ಲಿ ಒಂದೊಂದು ಸ್ಟೇಪಲ್ ಫುಡ್ ಇರುತ್ತೆ, ಕೆಲವರಿಗೆ ಅಕ್ಕಿ, ಕೆಲವರಿಗೆ ಗೋಧಿ, ಕೆಲವರಿಗೆ ಜೋಳ, ಹೀಗೆ ವ್ಯತ್ಯಾಸಗಳಿರುತ್ತೆ. ಸೊ ಯಾವುದು ನಿಮಗೆ ಯುಕ್ತವಾದೋ ಅದು ಮುಖ್ಯ ಅನ್ನ, ದ ಸ್ಟೇಪಲ್ ಫುಡ್. ಆ ಸ್ಟೇಪಲ್ ಫುಡ್ ದ ಕುಕ್ಡ್ ಫುಡ್, ಅಲ್ಲಿ ವಾಸುದೇವ ರೂಪ ಇದ್ದಾನೆ. ಆಮೇಲೆ ಭಕ್ಷಣ, ಸುಭಕ್ಷಣ ಅಂದ್ರೆ ವಾಟ್ ಎವರ್ ಇಸ್ ಫ್ರೈಡ್ ಆತರ ಇರೋದು, ದಟ್ ಈಸ್ ಮೋರ್ ಲೈಕ್ ಮೇನ್ ಫುಡ್, ಸ್ಟೇಪಲ್ ಫುಡ್ ಇರಬೇಕು. ಸ್ಟೇಪಲ್ ಫುಡ್ ಲಿ ಬಂದು ವಾಸುದೇವ ಇದ್ರ ಭಕ್ಷಣದಲ್ಲಿ ಸಂಕರ್ಷಣ ಅದು ರೂಪ ಒಂದೊಂದು, ಈ ಒಂದೊಂದು ಒಂದು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಹೀಗೆ ಹೇಳುವಾಗ ಆ ವಾಸುದೇವನಲ್ಲಿ ಅನಂತ ರೀತಿಯಿಂದ ಅವನು ನೇಮನ ಮಾಡ್ತಾನೆ, ಧಾರಕ, ಪೋಷಕ, ಚೇಷ್ಟಕ, ಪ್ರೇರಕ ಅಂತ ಈ ರೂಪಗಳಿರುತ್ತೆ, ಮತ್ತು ಅದು ಒಳಗೆ ಸಬ್ ಡಿವಿಷನ್ಸ್ ಇನ್ನೂ ಅನೇಕ ಇರುತ್ತೆ. ಸೊ ಒಂದೊಂದು ಮುಖದಿಂದ ಹೇಳ್ತಾ ಇಲ್ಲಿ ವಾಸುದೇವನ ಅನ್ನದೊಳೆ ಇದ್ದಾನಂದ್ರೆ ವಾಸುದೇವನ ಅವನ ವಸತಿ ಇದೆ ವಾಸುದೇವ. ಸೊ ಅದ್ಲಿ ಇದ್ದು ಒಂದು ಸ್ಥಿರತೆ, ದಟ್ ಈಸ್ ದ ಸ್ಟೇಪಲ್ ಫುಡ್ ದಟ್ ಗೋಸ್ ಇನ್ ಟು ಯು ಎನರ್ಜಿ ಅಂತ ಹೇಳುವಾಗ ಐತ್ರೇಯ ಭಾಷೆಯಲ್ಲಿ ಆಚಾರ್ಯ ಹೇಳ್ತಾರೆ ತೊಕ್ಕೊಳ್ಳುವಂತ ಅನ್ನ ಅಂತ, ಅತೀತಿ ಅನ್ನ ಅಂತ ಹೇಳಿ, ಯಾವುದು ಉಣ್ಣಲ್ಪಡತ್ತೋ ಅದು ಅನ್ನ ಅಂತ ಹೇಳ್ತಾರೆ. ಆ ಅನ್ನದಲ್ಲಿ ಭಗವಂತನ ವಿಶೇಷ ರೂಪ ಇರುತ್ತಂತೆ, ಹೇಗೆ ಅಂದ್ರೆ ಅನ್ನ ಶಬ್ದವೇ ಹೇಳ್ಕೊಡತ್ತ ಅಂತ ಹೇಳ್ತಾರೆ. ಅನ ಅಂದ್ರೆ ಅನ್ನದಲ್ಲಿ ನೋಡಿ, ಅನ ಅಂದ್ರೆ ಚೇಷ್ಟಾಪ್ರದ ಅಂತ ಆಗತ್ತೆ. ಚೇಷ್ಟ ಅಂದ್ರೆ ಏನು, ಚೇಷ್ಟ ಅಂದ್ರೆ ವ್ಯಾಪಾರ. ಆ ವ್ಯಾಪಾರ ಒಂದು ಒಂದು ನಾವಿದ್ದೀವಿ, ನಾವು ಏನಾರು ಒಂದು ಕೆಲಸ ಇವತ್ತು ಮಾಡಬೇಕಂದ್ರೆ ನಮ್ಮಲ್ಲಿ ಆ ಸ್ಟ್ರೆಂಗ್ತ್ ಬೇಕು, ಬಲ ಬೇಕು, ಬಲ ಇದ್ರ ತಾನೆ, ಶಕ್ತಿ ಇದ್ರ ತಾನೆ ಮಾಡ್ಲಿಕ್ಕಾಗತ್ತೆ, ಚೇಷ್ಟೆ ಮಾಡ. ಸೊ ಶಕ್ತಿ ಯಾವ್ದಿಂದ ಬರುತ್ತೆ ಅಂದ್ರೆ ಅದಕ್ಕೆ ಈ ಸ್ಟೇಪಲ್ ಫುಡ್ ಅನ್ನ ಅಂತ ಕರಿತೀವಿ. ಸೊ ಅನ್ನದೊಳಗೆ ಅನ್ನಕ್ಕೆ ಮೂರು ವಿಶೇಷ ಹೇಳ್ತಾರೆ ಆಚಾರ್ಯರು. ಐತ್ರೇಯ ಭಾಷೆಯಲ್ಲಿ ಮೊಟ್ಟ ಮೊದಲಲ್ಲಿ ಹೇಳ್ತಾರೆ. ಏನ್ ವಿಶೇಷ ಹೇಳ್ತಾರಂದ್ರೆ, ಅದು ಫಸ್ಟ್ ನಮಗೆ ಬಲ, ನಾವು ಬದುಕಲಿಕ್ಕೆ ಬೇಕಾದ ಒಂದು ಶಕ್ತಿಯನ್ನ ಕೊಡತ್ತೆ, ಬಲವನ್ನ ಕೊಡತ್ತ ಅನ್ನ. ಇನ್ನೊಂದು ಬಂದು ಚೇಷ್ಟ, ನಮ್ಮ ವ್ಯಾಪಾರಗಳ, ನಮ್ಮ ಸಾಧನೆ ವ್ಯಾಪಾರ ಇದು ಮಾಡ್ಲಿಕ್ಕೆ ಆಗತ್ತೆ. ಮೂರನೇದು ವಿಶೇಷವಾಗಿ ಹೇಳ್ತಾರ, ಈ ಅನ್ನದಲ್ಲಿ ಆ ಒಂದು ವಿಶೇಷ ರೂಪದಿಂದ ನಾವು ಈ ಅನ್ನವನ್ನ ಯಾರಿಗೆ ಕೊಡ್ತೀವಿ, ಅನ್ನದಾನ ಅಂತ. ಎಷ್ಟೋ ದಾನಗಳಿದ್ರು ಎಲ್ಲಾ ಕಡೆ ಹೋದ್ರೆ ಅನ್ನದಾನ ಅಂತ ಒಂದು ಕೊಟ್ಟಿರ್ತಾರ. ಅನ್ನದಾನ ಮಾಡೋದು ಮೂಲಕವಾಗ ಅದು ಪುಣ್ಯ ಸಾಧನೆಯನ್ನು ಆಗತ್ತಂತೆ. ಸೊ ಹೀಗೆ ಮೂರು ವಿಶೇಷವನ್ನ ಈ ಅನ್ನಕ್ಕೆ ಕೊಡ್ತಾರೆ. ಸೊ ಒಟ್ಟು ಮೊತ್ತವಾಗಿ ಈ ವಾಸುದೇವ ಅಂಬೋ ರೂಪದಿಂದ ಅವನು ವಾಸವಾಗಿ ಇದ್ಲಿ, ಅವನು ಇದಾನೆ ಅಂತ ಭಾಗಂತ ಎಲ್ಲದಲ್ಲಿನು ನಾವು ದ ಸ್ಟೇಪಲ್ ಫುಡ್. ಇಲ್ಲಿ ಅನ್ನದೊಳು ಅಂದ್ರೆ ದ ಸ್ಟೇಪಲ್ ಫುಡ್, ಇಲ್ಲಿ ವಾಸುದೇವ ಇದ್ದಾನೆ. ಸಂಕರ್ಷಣ ಸುಭಕ್ಷ, ಸುಭಕ್ಷ ಅಂದ್ರೆ ಭಕ್ಷಣ, ಭಕ್ಷಣದಲ್ಲಿ ಸುಭಕ್ಷ ಅಂತ ಯಾಕೆ ಹಾಕಿದ್ದಾರೆ ಅಂದ್ರೆ ಎಲ್ಲಾ ಭಕ್ಷ್ಯದಲ್ಲಿ ಇಲ್ವಾ, ಸುಭಕ್ಷಣ ಮಾತ್ರನೇ ಇದ್ದಾನ ಸಂಕರ್ಷಣ ಅಂದ್ರೆ. ಸಂಕರ್ಷಣ ರೂಪ ಪರಮಾತ್ಮ ಎಲ್ಲಾ ಭಕ್ಷ್ಯ, ಯಾರ್ಯಾರು ಏನೇನೋ ನಿಷಿದ್ಧನೋ ಏನೋ ಎಷ್ಟು ಭಕ್ಷ್ಯ ಮಾಡಿದನೋ ಸಂಕರ್ಷಣ ಇದ್ದಾನೆ. ಇಲ್ಲಿ ಸುಭಕ್ಷ ಅಂದ್ರೆ ವಾಟ್ ಎವರ್ ಇಸ್ ಯೋಗ್ಯ ಫಾರ್ ಅಸ್, ನಾವು ಯಾವುದನ್ನ ಸ್ವೀಕಾರ ಮಾಡ್ತೀವೋ ಅದು ಸುಭಕ್ಷ ಆಗುತ್ತೆ. ಆ ಸುಭಕ್ಷದಲ್ಲಿ ಅದು ಒಂದು, ಇನ್ನೊಂದು ಅವನೇ ಆ ಒಂದು ವಿಶೇಷ ರೂಪದಿಂದ ಅವನು ಅಲ್ಲಿ ಇದಾನಂತ. ಸಂಕರ್ಷಣ ಅದು ಭಕ್ಷಣ ಮಾಡುವ ಭಕ್ಷಣದಲ್ಲಿ ಏನು ಏನಾರು ಅದ್ರ ಇಟ್ ಅಟ್ರಾಕ್ಟ್ಸ್ ಯುವರ್ ಅಟೆನ್ಷನ್. ಏನೇ ಅನ್ನ ಹಾಕಿದ್ರೆ ಅನ್ನದ ಜೊತೆಲೆ ಒಂದು ಏನೋ ಒಂದು ಏನೋ ಸ್ವೀಟು ಬೋಂಡನೋ ಏನೋ ಹಾಕಿದ ಫಸ್ಟ್ ಅದ ಮೇಲೆ ಕಣ್ಣು ಹೋಗುತ್ತೆ, ಆಕರ್ಷಣೆ ಮಾಡುತ್ತೆ ಅದು. ಇಟ್ ಇಸ್ ವೆರಿ, ಇಟ್ ಕ್ಯಾಪ್ಟಿವೇಟ್ಸ್ ಯುವರ್ ಐಸ್, ನಮ್ಮ ಕಣ್ಣು ಮುಂದೆ ಬಂದು ನಮ್ಮ ಕಣ್ಣನ್ನ ಎಳೆದುಕೊಂಡು ಹೋಗುವಂಥದ್ದು, ಅದು ಸಮ್ಯಕ್ ಕರ್ಷಣ ಮಾಡುವಂತ ರೂಪದಿಂದ ಸಂಕರ್ಷಣ ಇದ್ದಾನೆ. ಆಮೇಲೆ ಕೃತೀಶ, ಕೃತೀಯ ಕೃತಿ ದೇವಿಯ ಪತ್ನಿಯಾದಂತ ಅವನು ಇದಾನೆ. ಪರಮಾನ್ನದೊಳು ಅವನು ಪ್ರದ್ಯುಮ್ನ ಇದ್ದಾನೆ. ಆಮೇಲೆ ಪರಮಾನ್ನದೊಳು ಇದು ನೋಡಿದ್ರೆ ಇದು ಬೇಸಿಕಲಿ ಬರೋದು ಫಸ್ಟ್ ಪದ್ಯದಲ್ಲಿ ಹೇಳಿರುವಂತ ರೀತಿಯಲ್ಲೇ ಇದೆ ನೋಡಿ. ಖಾದ್ಯ ಪೇಯ ಚೋಷ್ಯ ಲೇಹ್ಯ ಅಂತ ಅದೇ ರೀತಿಯಿಂದ ಇದು ಬಂದಿದೆ. ಮೋರ್ ಆರ್ಲೆಸ್ ಸೇಮ್ ಥಿಂಗೆ ಬರುತ್ತೆ. ವಾಸುದೇವ ಅನ್ನದೊಳು ಇದ್ದಾನೆ, ಖಾದ್ಯದಲ್ಲಿ ಇದ್ದಾನೆ, ಸುಭಕ್ಷಣ ಚೋಷ್ಯ ಅನ್ನ ಬಂದು ಚೋಷ್ಯ, ಖಾದ್ಯ ಬಂದು ಸಂಕರ್ಷಣ ಇದ್ದಾನೆ. ಆಮೇಲೆ ಕೃತೀಶ ಪರಮಾನ್ನದೊಳು, ಪರಮಾನ್ನದೊಳು ಬಂದು ಅದು ಪೇಯವಾಗಿದೆ. ಆಮೇಲೆ ಘೃತದೊಳಗೆ ಬಂದಾಗ ಅದು ಬಂದು ಲೇಹ್ಯ ಅದು ಬರುತ್ತೆ. ಸೊ ಹೀಗೆ ನಾವು ದೇವರ ಮುಂದೆ ಇಡುವಂತ ಪ್ರಿಪೇರ್ಡ್ ಫುಡ್, ಇದಲ್ಲಿ ಅವನು ಅನಿರುದ್ಧ ಸ್ಥೈರ್ಯವನ್ನ ಕೊಡ್ತಾ ಅವನ ಘೃತದೊಳಗೆ ಇರ್ತಾನೆ. ಅಲ್ಲೇ ಬಂತಲ್ಲ ವಿಷದ ಸ್ಥಿರ, ಅದಕ್ಕೇನು ಕನೆಕ್ಷನ್ ಉಂಟಾ ಅಂತ ಕೇಳಿದ್ದಾರೆ. ಸೊ ಅದು ಕನೆಕ್ಷನ್ ಉಂಟಾ ಇಲ್ಲವಾ ಅಂತ ಹೇಳಿಲ್ಲ, ಬಟ್ ಬೇಸಿಕಲಿ ಅದು ವಿಷದ ಸ್ಥಿರ ತೀಕ್ಷಣ ನಿರಹಾರ ಅದನ್ನು ಇಟ್ಕೋಬಹುದು. ದಟ್ ಈಸ್ ಸಬ್ಸೆಕ್ಟ್ ತರ ಅಂತ ಆಗ್ಬಿಡತ್ತೆ. ಸೊ ಅದು ಘೃತದೊಳಗೆ ಇರುವಂತ ಸ್ಥೈರ್ಯ ಅಂದ್ರೆ ಅದು ಆಯುಷ್ ಪ್ರದ ಅಂತ ಹೇಳ್ತಾರೆ. ಅದನ್ನ ಕೊಡುವಂತ ರೂಪದಲ್ಲಿ ಅಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಅದಿರುದ್ಧ ಅದನ್ನ ತಕ್ಕೋಬಹುದು ನಾವು. ಸೊ ಈ ನಾಲ್ಕು ರೂಪದಿಂದ ಇದ್ದಾನೆ. ಆ ಸುಪರ್ಣಾಂಸಗನು ಅಂದ ಕೃಷ್ಣ ಅಂತ ಹೇಳ್ತಾರೆ. ಅವನು ಸೂಪದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಸೂಪದಲ್ಲಿ ಯಾಕೆ ಸೂಪ ಅಂದ್ರೆ ಸೂಪ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನಮ್ಮಲ್ಲಿ. ಆ ಸೂಪ ಬಂದು ಇಟ್ ಈಸ್ ಈಕ್ವಲ್ ಫಸ್ಟ್ ಅದನ್ನ ಬಡಿಸ್ತಾರೆ, ಫಸ್ಟ್ ಅದು ಉಣ್ಬೇಕು ಅಂತ ಹೇಳ್ತಾರೆ. ಸೊ ಸೂಪದಲ್ಲಿ ಒಂದು ಸೂಪ ಮಾಡಿದ ಅಂದ್ರೆ ತೊಬ್ಬೆ ಒಂದು ಮಾಡಿದ ಇಟ್ ಈಸ್ ಈಕ್ವಲ್ ಟು ಸಮ್ ಹಂಡ್ರೆಡ್ಸ್ ಆಫ್ ಐಟಮ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಸೂಪದಳು ಕೃಷ್ಣದೇವರು. ಶ್ರೀ ಆ ಸುಪರ್ಣಾಂಸಗನು ಗರುಡಾರೂಢನಾದವನು ಇದ್ದಾನೆ ಅಂತ ಹೇಳ್ತಾರೆ. ಇದು ಹರಿ ಅಂತನೂ ಹೇಳ್ತಾರೆ, ಕೃಷ್ಣ ಅಂತನೂ ಬಂದಿದೆ. ವಾಸವ ಅನುಜ ಉಪೇಂದ್ರ ರೂಪ ಪರಮಾತ್ಮ ಶಾಖದೊಳು ಇದ್ದಾನೆ, ಅದರ ಉಪಸ್ಕಾರ ಸೈಡ್ ಡಿಶಸ್ ಪಲ್ಯದಲ್ಲಿ ಇದ್ದಾನೆ. ಆಮೇಲೆ ಮೂಲೇಶ ನಾರಾಯಣ ಎಂಬುದು ಇದು ಎರಡು ರೀತಿಯಿಂದ ತಗೊಂಡಿದ್ದಾರೆ. ಮೂಲೇಶ ನಾರಾಯಣ ಎಂಬುದು ನಮ್ಮ ಹೃದಯದಲ್ಲಿ ಇರುವಂತ ಮೂಲೇಶ ಅಂತನೂ ಒಂದು, ಇನ್ನೊಂದು ಈ ನಾಲ್ಕಿಗೇನು ಮೂಲವಾಗಿ ಕಾರಣವಾಗಿ ಕಾರಣ ರೂಪ ಅಂತನೂ ತಗೊಂಡಿದ್ದಾರೆ ಭಗವಂತನ. ಕಾರಣ ಕಾರ್ಯ ರೂಪ ಅಂತ ಫಸ್ಟ್ ನಾರಾಯಣ ರೂಪ ಇತ್ತಂತೆ. ನಾರಾಯಣ ರೂಪದಿಂದ ಒಂದೊಂದು ಪ್ರಳಯ ಕಾಲದಲ್ಲಿ ಎಲ್ಲ ರೂಪವನ್ನು ತನ್ನೊಳಗೆ ಎಲ್ಲರಿಗೆ ಕಾಣಿಸ್ಲಾಂಗೆ ಒಳಗೆ ಅವನೇ ತಗೊಂಡು ಬಿಡ್ತಾನೆ, ಅದನ್ನ ತಿರ್ಗಾ ಪ್ರಕಟ ಮಾಡ್ತಾನೆ ಭಗವಂತ. ಸೊ ನಾರಾಯಣ ರೂಪದಿಂದ ಎಲ್ಲ ಹೊರಗೆ ಬಂತಂತೆ. ವಾಸುದೇವ ಫಸ್ಟ್ ಬಂದನು ಅವನಿಗೆ, ಅದಕ್ಕೆ ಪ್ರಸ್ತಾವ ಅಂತ ಹೇಳ್ತಾರೆ. ಸೊ ಈ ನಾರಾಯಣನು ಹಾಗೆ ಮೂಲ ರೂಪ ಅಂಬುದು ಮೂಲೇಶ ಅಂತನೂ ತಕೊಂಡಿದ್ದಾರೆ, ಅಷ್ಟಭುಜ ಇರುವಂತ ಮೂಲೇಶ ಅಂತ ತಕೊಂಡಿದ್ದಾರೆ, ಮತ್ತು ಆ ಮೂಲದಲ್ಲಿ ಆದಿ ಕಾಲದಲ್ಲಿ ಇರುವಂತ ನಾರಾಯಣ ಅಂತ, ಅದಕ್ಕೇನು ಮೂಲೇಶ ಅಂತ. ಸರ್ವತ್ರದಲ್ಲಿ ಅಂದ್ರೆ ಅದರ್ ಐಟಮ್ಸ್, ಏನೇನು ಐಟಮ್ಸ್ ಹಾಕ್ತೀವೋ ಆ ಐಟಮ್ಸ್ ಅಂತ ತಕೊಂಡಿದ್ದಾರೆ. ಅದು ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡ ಒಂದೊಂದಗಳು ಅನಂತಾಂಶದಿಂದಲಿ ಖಂಡನೆಂದೆನಿಸಿ ಜಗತಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಈ ಬಗೆಯ ರೂಪವನ್ನರಿತು ಗುಂಜಿಸು ಅರ್ಪಿಸು ಅವನಡಿಗೆ, ಅರ್ಪಿಸು ಅವನಡಿಗೆ ಅಂತ. ಇದು ಹೇಗೆ ಭೋಜನ ಮಾಡಬೇಕು ಎಂಬುದನ್ನ ಹೇಳ್ತಾ ಇದ್ದಾರೆ. ಹಾಗೆ ಭೋಜನ ಮಾಡಿದ್ರೆ ಭೋಜನದಿಂದ ನಮಗೆ ಬಂಧವೂ ಆಗತ್ತೆ, ನಿವೃತ್ತಿಯೂ ಆಗತ್ತೆ. ನಾವು ಯಾವ ರೀತಿಯಿಂದ ಅದನ್ನ ನಾವು ಫಸ್ಟ್ ನೈವೇದ್ಯ ಹೇಳಿದ್ದಾರೆ, ಆ ನೈವೇದ್ಯವನ್ನ ನಾವು ಸ್ವೀಕಾರ ಮಾಡುವಂತ ರೀತಿಯಲ್ಲಿ ಮಾಡಿದ್ರೆ ಆ ಅನ್ನದಿಂದ ನಮ್ಗೆ ದೋಷ ಬರೋದಿಲ್ಲ, ಅನ್ನದಿಂದ ಅದು ಒಂದು ಸಾಧನೆ, ಯಜ್ಞ ಆಗಿ ಅದು ಒಂದು ಸಾಧನೆ ಆಗತ್ತ ಎಂಬುದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಗಣಿತಾತ್ಮ ಅಂದ್ರೆ ಅನಂತವಾಗಿರುವನು, ಇವನಿಗೆ ಗಣನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನ ರೂಪಗಳು ಎಷ್ಟಿದೆ ಅಂದ್ರೆ ಗಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಗಣಿತಾತ್ಮ ಸುಭೋಜನ ಪದಾರ್ಥಗಳ, ಸುಭೋಜನ ಅದು ಹಾಗೆ, ಸುಭೋಜನ ಅಂದ್ರೆ ಅವರವರಿಗೆ ಯಾವುದು, ಎಲ್ಲಾ ಭೋಜನ ಪದಾರ್ಥದಲ್ಲಿನೂ ಭಗವಂತ ಇದನ್ನು ವಿಶೇಷವಾಗಿ ಯಾವುದನ್ನ ನಾವು ಸ್ವೀಕಾರ ಅಂದ್ರೆ ನೈವೇದ್ಯ ಭಗವಂತನಿಗೆ ಇಟ್ಟದ್ದು ಸುಭೋಜನ ಆಗ, ಭಗವಂತನಿಗೆ ಇಟ್ಟು ಯಾಕೆ ಇದನ್ನ ಹೇಳ್ತಾರೆ ಸುಭೋಜನ, ಯಾಕೆ ಇದನ್ನ ಸ್ಟ್ರೆಸ್ ಮಾಡ್ತಾರಂದ್ರೆ ಒಂದೊಂದಿನೂ ಭಗವಂತನದೇ ಆದಂತ ರಸ ಉಂಟು ಅಂದ್ರೆ ಸ್ವಾಖ್ಯರಸ ಅಂತ ಹಿಂದೆ ನೋಡಿದ್ವಿ. ಸ್ವಾಖ್ಯರಸ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಭಗವಂತನದೇ ರೂಪಗಳು ಅಲ್ಲಲ್ಲಿ ಇರಬೇಕು. ಯಾಕೆ ಇರಬೇಕು ಅಂದ್ರೆ ಆ ವಸ್ತುವಿಗೆ ಆ ಒಂದು ಧರ್ಮವನ್ನ ಕೊಡ್ಲಕ್ಕೆ ಆ ವಸ್ತುವಿನಲ್ಲೇ ಭಗವಂತ ಇರಬೇಕು. ಪ್ರತಿ ಒಂದು ವಸ್ತುವನ್ನೇ ನಾವು ಇರಬೇಕು, ಪ್ರತಿ ಕಣ ಕಣದಲ್ಲಿನೂ ಅವನು ಇರಬೇಕು. ಸೊ ಅವನದ್ದು ಅವನು ಫಸ್ಟ್ ತೊಕ್ಕಬೇಕು, ಅವನದ್ದು ಅವನು ತೊಕ್ಕೊಂಡ ಮೇಲೆ ನಾವು ನಮಗೆ ಅವನು ಉಣಿಸ್ತಾನ ಅಂಬೋ ಒಂದು ಪ್ರಜ್ಞೆ ಇದೆಲ್ಲ, ಅದಕ್ಕೆ ನೈವೇದ್ಯ ಅಂತ ಹೇಳ್ತಾರೆ. ಅದೇ ಸುಭೋಜನ ಆಗತ್ತೆ ನಮ್ಗೆ ಈ ಸುಭೋಜನ. ಈ ಸುಭೋಜನ ಅಗೇನ್ ಇಟ್ ಗೆಟ್ಸ್ ಡಿವೈಡೆಡ್, ಯಾರ್ಯಾರಿಗೆ ಯಾವ್ದ್ಯಾವ್ದು ಸುಭೋಜನ. ಒಂದು ಕ್ಷತ್ರಿಯರಿದ್ರೆ ಕ್ಷತ್ರಿಯರಿಗೆ ಅವ್ರದ್ದು ಸುಭೋಜನ ಬೇರೆ, ನಮ್ದು ಬ್ರಾಹ್ಮಣರಿದ್ರೆ ನಮ್ಮ ಭೋಜನ ಬೇರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯದು ಇದೆ. ಸೊ ನಮಗೆ ಯಾವುದು ಯೋಗ್ಯವೋ ಅದು ನಮಗೆ ಸುಭೋಜನ. ದೇವರಿಗೆ ಇಟ್ಟು ನಾವು ತಗೊಂಡ್ರೆ ಅದು ಸುಭೋಜನ ಆಗತ್ತೆ. ಆ ಸುಭೋಜನ ಪದಾರ್ಥಗಳ ಒಳಗೆ ಅವನು ಭಗವಂತ ಎಲ್ಲಿದ್ದಾನೆ ಅಂದ್ರೆ ಅದು ಹಿಂದೆ ಹೇಳಿದ್ದ ವಿಷಯವನ್ನೇ ಹೇಳ್ತಾ ಇದ್ದಾರೆ. ಭಗವಂತ ಒಳಗೆ ಅಂದ್ರೆ ಇವನು ಯಾರಿವನು, ಹಿಂದೆ ಹೇಳಿದ್ದಾರಲ್ಲ ವಾಸುದೇವನು ಅನ್ನದೊಳು, ಅನ್ನದೊಳ ಇರುವಂತ ವಾಸುದೇವನು, ಸುಭಕ್ಷದಲ್ಲಿ ಇರುವಂತ ಸಂಕರ್ಷಣ, ಕೃತೀಶ ಪರಮಾನ್ನದಲ್ಲಿ ಘೃತದೊಳಗಿಪ್ಪ ಅನಿರುದ್ಧ, ಆಮೇಲೆ ಮೂಲೇಶ ನಾರಾಯಣ ಸರ್ವತ್ರದಲ್ಲಿ ನೆಲೆಸಿರುವನು, ವಾಸವಾನುಜ ಇದು ಮುಂದಿನ ಪದ್ಯದಲ್ಲಿ ಹೇಳಿರುವಂತ ಪ್ರತಿ ಒಬ್ಬನೂ ಎಲ್ಲಿ ಇದ್ದಾರಂದ್ರೆ ಒಳಗೆ ಅವರು ಯಾವ ವಿಧದಿಂದ ಇದ್ದಾರೆ ಅಂತ ಹೇಳ್ತಾರೆ. ನಾವು ದೇವರ ಮುಂದೆ ನೈವೇದ್ಯ, ಆ ಕಾಲದಲ್ಲಿ ದೇವರ ಮುಂದೆ ನೈವೇದ್ಯ ಅಂದ್ರೆ ನಾವು ಇವಾಗ ತಟ್ಟೆ ಇಟ್ಟು ದೇವರಿಗೆ ತಟ್ಟೆ ಎಲೆ ಹಾಕಿ ದೇವರಿಗೆ ಅಂತ ಹೇಳ್ತೀವಿ. ಆ ಕಾಲದಲ್ಲಿ ಹೇಗ್ ಮಾಡ್ತಾ ಇದ್ರಿಂದ ಎಷ್ಟು ಅಡಿಗೆ ಮಾಡಿದ್ರು ಅಷ್ಟನ್ನ ದೇವರ ಮುಂದೆ ಇಡ್ತಾ ಇದ್ರಂತೆ. ಮಾಡಿದ ಸಮಸ್ತವಾಗಿ ದೇವರ ಮುಂದೆ ಇಡೋದು ಅಂದ್ರೆ ಏನಾಯ್ತು, ಸಮಸ್ತವಾಗಿ ಮಾಡಿರುವಂತ ಒಂದು ಅಡಿಗೆ, ಒಂದು ಅನ್ನ ಮುಖ್ಯ ಆಹಾರ ದೇವರ ಮುಂದೆ ಇಡೋದು. ಆ ಮುಖ್ಯ ಆಹಾರದಲ್ಲಿ ಎಂಟೈರ್ ಇದಲಿ ಅದು ಅಖಂಡವಾಗಿ ಭಗವಂತ ಪದಾರ್ಥ ಸುಭೋಜನ ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡವಾಗಿ ಅಂದ್ರೆ ಒಂದೇ ರೂಪದಲ್ಲಿ, ಎಷ್ಟು ಅನ್ನ ಮಾಡಿದ್ದೀವೋ ಅಷ್ಟು ಅನ್ನದಲ್ಲಿನೂ ಒಂದೇ ರೂಪದಿಂದ ವಾಸುದೇವನಿದ್ದಾನೆ. ಎಷ್ಟು ಭಕ್ಷಣ ಮಾಡಿದ್ದೀವೋ ಅಷ್ಟು ಭಕ್ಷಣದ ಸಮಸ್ತವಾಗಿ ಒಂದೇ ರೂಪದಿಂದ ಸಂಕರ್ಷಣ ಇದ್ದಾನೆ. ಹೀಗೆ ಪ್ರದ್ಯುಮ್ನ ಸಂಕರ್ಷಣ, ಅಪದ್ಯುಮ್ನ ವಾಸು, ಪದ್ಯುಮ್ನ ಅನಿರುದ್ಧ, ಕೃಷ್ಣ, ಆಮೇಲೆ ನಾರಾಯಣ ಮತ್ತು ಉಪೇಂದ್ರ, ಹೀಗೆ ಎಲ್ಲ ಒಂದೊಂದು ರೂಪದಿಂದ ಅಖಂಡವಾಗಿದ್ದಾರೆ ಅಂತ ಹೇಳ್ತಾರೆ. ಒಳಗೆ ಅಖಂಡ ಆ ಒಂದು ಅಷ್ಟು ಅನ್ನ ಮಾಡಿದ್ದಾರೆ. ಅನ್ನ ಅಷ್ಟು ನೈವೇದ್ಯ ಮಾಡಿದ ಮೇಲೆ ಎಲ್ಲರಿಗೆ ಬಡಿಸುವಾಗ ಎಲ್ಲರಿಗೇನು ಒಂದೊಂದು ತಟ್ಟೆಯಲ್ಲಿ ಒಂದೊಂದು ಸಮ್ ಕ್ವಾಂಟಿಟಿ ಹಾಕ್ತಾರೆ. ಅದು ಏನಾಯ್ತು, ಕಂಪೇರ್ ಟು ದ ಹೋಲ್ ಅಡಿಗೆ ದಟ್ ಬಿಕಮ್ಸ್ ಖಂಡ ಆಯ್ತು. ಇದು ಖಂಡ ಮೀನ್ಸ್ ಅ ಪೋರ್ಷನ್ ಇಸ್ ಔಟ್, ಪ್ರತಿ ಒಬ್ಬರಿಗೇನು ಒಂದೊಂದು ಪೋರ್ಷನ್ ಎಲೆಯಲ್ಲಿ ಬರುತ್ತೆ, ಅದು ಒಂದು ಪೋರ್ಷನ್ ಇದೆ, ಅದಕ್ಕೆ ಖಂಡ ಅಂತ ಹೇಳ್ತಾರೆ, ಬಿಕಾಸ್ ಇಟ್ಸ್ ಅ ಪೋರ್ಷನ್. ಸೊ ಆ ಖಂಡದಲ್ಲಿ ಭಗವಂತ ಏನಿದ್ದಾನೆ, ಖಂಡವಾಗಿದ್ದಾನೆ ಅಂದ್ರೆ ಇಲ್ಲ, ಅಲ್ಲಿ ವಾಸುದೇವ ಇದ್ದಾನೆ. ಅದೇ ವಾಸುದೇವ ಈ ಒಂದು ಪೋರ್ಷನ್ ನಮ್ಗೆ ಇಷ್ಟೇ ಸಿಕ್ಕಿ ಇಷ್ಟೇ ಅನ್ನ ಹಾಕಿದ್ದಾರೆ, ಅಲ್ಲಿ ಅವನು ಒಂದು ಸಮಸ್ತವಾಗಿ ಅಖಂಡವಾಗಿ, ಖಂಡ ಅಖಂಡ ಅಂತ ಇಲ್ಲಿ ಹೇಳುವುದು ನಮ್ಮ ದೃಷ್ಟಿಯಿಂದ, ಅದು ಕಂಪೇರ್ ಟು ದ ಸ್ಮಾಲ್ ಸೆಕ್ಷನ್ ಟು ದ ಹೋಲ್, ಖಂಡ ಅಖಂಡ ಅಂತ ಹೇಳ್ತಾರೆ. ಭಗವಂತ ಇರೋದು ಹೇಗೆ ಅಂದ್ರೆ ಅಲ್ಲಿ ಇರುವಂತ ಅದೇ ವಾಸುದೇವ, ಅದೇ ಗುಣದಿಂದ, ಅದೇ ರೀತಿಯಿಂದ ನಮಗೆ ಬಡಿಸಿದಂತ ಈ ಅನ್ನದಲ್ಲಿನೂ, ಈ ಖಂಡವಾದ ಈ ಅನ್ನದಲ್ಲಿನೂ ಅವನೇ ವಾಸುದೇವ ಸಮಸ್ತವಾಗಿ ಇದ್ದಾನಂತ. ಅದಕ್ಕೆ ಹೇಳ್ತಾರೆ ಒಳಗೆ ಅಖಂಡ ಅಖಂಡವಾಗ ಅಲ್ಲಿ ಇದ್ದಾನೆ, ಮತ್ತು ಒಂದೊಂದು ಅಗಳೊಳು ಒಂದೊಂದು ಅಂದ್ರೆ ಫಸ್ಟ್ ನಮ್ಗೆ ಬಡಿಸಿದ್ದು, ಆಮೇಲೆ ಅದನ್ನ ನಾವು ಒಂದು ಒಂದು ಅಗಳು ಒಂದು ಜಸ್ಟ್ ಒಂದು ಹಿಡಿ ನಮ್ಮ ಬಾಯಲ್ಲಿ ಹಾಕೊಳ್ತೀವಿ. ಸೊ ಅದಕ್ಕೆ ಕಂಪೇರ್ ಮಾಡೋವಾಗ, ಒಂದೊಂದಕ್ಕೇನು ಕಂಪೇರ್ ಮಾಡೋವಾಗ ನಮ್ಮ ಎಲೆಯಲ್ಲಿ ಬಡಿಸಿದ್ದು ನಮಗೆ ಅದು ಅಖಂಡ, ಆಮೇಲೆ ಅದನಿಂದ ಒಂದು ಪೋರ್ಷನ್ ನಾವು ತಕೊಂಡಿವಿ, ಏನಾಯ್ತು ಅಖಂಡ ಮತ್ತು ಇದು ಖಂಡ ಆಯ್ತು. ಸೊ ರಿಲೇಟಿವ್ ಆಗಿ ಖಂಡ ಅಖಂಡ ಖಂಡ ಅಖಂಡ ಹೋಗ್ತಾ ಇರುತ್ತೆ. ಸೊ ನಮ್ಮ ಕೈಯಲ್ಲಿ ತಕೊಂಡಿವಿ, ನಾವು ಕೈಯಲ್ಲಿ ತಕೊಂಡದ್ದು ಅಖಂಡವಾದರೆ ಅಲ್ಲಿ ದಟ್ ಅಖಂಡ ನಮ್ಮ ಕೈಯಲ್ಲಿ ಇರುವಂತಹ ತುತ್ತಲಿ ಅನೇಕ ಒಂದು ಅಕ್ಕಿ ಅನ್ನ ಹಾಕೊಂಡ ಪ್ರತಿ 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 ಒಂದು ಒಂದೊಂದೊಂದು ಅಕ್ಕಿಯಿಂದ ಒಂದೊಂದು ವಿ ಕ್ಯಾನ್ ಸಿ ಇಂಡಿಪೆಂಡೆಂಟ್ ಆಗಿ ಕಾಣಿಸುತ್ತೆ. ಪ್ರತಿ ಪ್ರತಿ ಅಗಳು ಒಂದೊಂದು ಸ್ಮಾಲ್ ಸ್ಮಾಲ್ ಪೀಸಸ್, ಅದಲಿನೂ ಅವನಿದಾನಂತೆ. ಅದೇ ವಾಸ ಯಾರಿದ್ದಾನೆ ಇಲ್ಲಿ, ಇದೂ ವಾಸುದೇವ, ಇದು ಒಂದು ಅಗಳು ಇದೆಲ್ಲ ಅದಲಿನೂ ವಾಸುದೇವ, ಅದಲಿ ಇರುವಂತ ಸ್ಮಾಲ್ ಪೋರ್ಷನ್ ಅದಲಿನೂ ವಾಸುದೇವ. ಮತ್ತು ಅದು ಹೇಗಾಯ್ತು, ಆ ಅನ್ನ ಹೇಗಾಯ್ತು, ಈ ಮಣ್ಣಿನಿಂದ ಬಂತು, ಆ ಮಣ್ಣು ಆ ಕಣಗಳೆಲ್ಲ ಒಂದು ಪ್ರಪೋರ್ಷನ್ಲಿ ಸೇರಿ ಬಂತು. ಸೊ ಏನಾಯ್ತು ಅದು, ಇಟ್ ಈಸ್ ಮೇಡ್ ಅಪ್ ಆಫ್ ಅನದರ್ ಸ್ಮಾಲ್ 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 ಕಣಗಳು. ಆ ಕಣಗಳು ಎಷ್ಟೆಷ್ಟೆಷ್ಟು ನಾವು ಕೆಳಗೆ ನಾವು ಮೈಕ್ರೋಸ್ಕೋಪ್ ಹೋಗೋಕ್ಕಾಗತ್ತೋ ಅಷ್ಟು ಹೋಗಿ, ಒಂದು ವಸ್ತು ಅಂತ ಬರಬೇಕದು, ವಸ್ತು ಅಂತ ಬರಬೇಕಂದ್ರೆ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಅದಕ್ಕೆ 10 ದಿಕ್ಕುಗಳ ಸಂಬಂಧ ಬೇಕು, ಅಷ್ಟು ಸೂಕ್ಷ್ಮಕ್ಕೆ ಹೋಗಿ, ಆ ಸೂಕ್ಷ್ಮಕ್ಕೆ ಹೋದಾಗ ಅದು ಒಂದು ಖಂಡ ಆಗತ್ತೆ. ಆ ಖಂಡದಲ್ಲೂ ಭಗವಂತ ಈ ವಾಸುದೇವ ಇದ್ದಾನೆ. ಸೇಮ್ ವೇ ವಾಸುದೇವ ಸಂಕಷ್ಟ, ಒಂದೊಂದು ಪದಾರ್ಥದಲ್ಲಿ ನೀವು ಊಟ ಮಾಡುವಾಗ ಒಂದೊಂದಲ್ಲಿನೂ ಇಟ್ಟುಕೊಳ್ಳಿ, ಖಂಡ ಅಖಂಡ ಖಂಡ ಅಖಂಡ ಇಟ್ಕೊಂಡು ಇವನ್ ಸ್ಮಾಲೆಸ್ಟ್ ವೆರಿ ಸೋರ್ಸ್ ಆ ಸೂಕ್ಷ್ಮಕ್ಕೆ ಹೋದಾಗಲೂ ಅಲ್ಲಿನೂ ವಾಸುದೇವ ಇದ್ದಾನೆ ಅಂತ. ದಟ್ಸ್ ವಾಟ್ ಇಟ್ ಇಸ್. ಸೊ ಅಲ್ಲಿನೂ ಅವನಿದಾನೆ ಪ್ರತಿ ಪ್ರತಿ, ಬಿಕಾಸ್ ಅದು ಯಾಕೆ ಅಲ್ಲಿ ತನಕ ಹೋಗ್ಬೇಕಂದ್ರೆ ಹಿಂದೆ ನಾವು ನೋಡಿದ್ದೀವಿ ವ್ಯಾಪ್ತಿ ಸಂಧಿಯಲ್ಲಿ, ಅಲ್ಲಿ ಹೇಳಿರುವುದು ಇಲ್ಲಿ ಇಟ್ಕೋಬೇಕು. ಅಲ್ಲಿ ಏನ್ ಹೇಳಿದ್ದೀವಿ ನಾವು, ಕಾರಣ ಕಾರ್ಯ, ಕಾರಣ ವಸ್ತುಗಳಲ್ಲಿದ್ದಾನೆ, ಕಾರ್ಯ ವಸ್ತುಗಳಲ್ಲಿದ್ದಾನೆ, ಪ್ರೇರಕನಾಗಿದ್ದಾನೆ, ಪ್ರೇರಿಯರಾಗಿದ್ದಾಗೆ ವ್ಯಾಪ್ತಿ ಸಂಧಿಯಲ್ಲಿ ನೋಡಿ ಅದನ್ನೇ ಇಟ್ಕೋಬೇಕು. ಅಷ್ಟು ಒಂದು ಕಣಕ್ಕೆ ಯಾಕೆ ಹೋಗ್ಬೇಕು, ಖಂಡದಲ್ಲಿ ಯಾಕೆ ಹೋಗ್ಬೇಕು ಅಂದ್ರೆ ದಟ್ ಖಂಡ ಬಿಕಮ್ಸ್ ಮಣ್ಣಿನಿಂದ ಬರತ್ತಲ್ಲ, ಮಣ್ಣು ನೀರಿನ ಅಂಶದಿಂದ ಆ ಅನ್ನ ತಯಾರಾಯಿತು, ಅದಲ್ಲಿ ಅವನು ಕಾರಣ ರೂಪವಾಗಿದ್ದಾನೆ, ಆಮೇಲೆ ಆ ಕಾರಣದಿಂದ ಅದು ಕಾರ್ಯ ಆಯ್ತು. ಕಾರಣ ಕಾರ್ಯ ಅಂದ್ರೆ ಕಾಸ್ ಅಂಡ್ ಇಫೆಕ್ಟ್, ಈ ಕಾಸ್ ಅಂಡ್ ಇಫೆಕ್ಟ್ ಕಾಸ್ ಅಂಡ್ ಇಫೆಕ್ಟ್ ಆಗಿ 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 ಈ ಅನ್ನ ಆಗಿ ಕೊನೆಯಲ್ಲಿ ದೇವರ ಮುಂದೆ ಎಲ್ಲ ಮಾಡಿ ಇಟ್ಟಿವಿ, ಅದು ಅಖಂಡ. ಸೊ ಅಖಂಡದಲ್ಲಿ ಇರುವಂತ ವಾಸುದೇವ ಇಷ್ಟು ಇದ್ದಾನೆ, ಏನು ಅಖಂಡದಲ್ಲಿ ಇದ್ದಾನೆ ಖಂಡದಲ್ಲಿ ಇದ್ದಾನೆ, ಮತ್ತು ಅದೇ ಇನ್ನೊಂದು ಮುಖದಿಂದ ನೋಡಬೇಕಂದ್ರೆ ಅದೇ ಕಾರಣದಲ್ಲಿ ಇದ್ದಾನೆ, ಕಾರ್ಯ ಈ ಅನ್ನ ಆಗಲಕ್ಕೆ ಕಾರಣ, ಅದಾಗಲಕ್ಕೆ ಕಾರಣ, ಹಿಂದೆ ಹಿಂದೆ ಹೋಗ. ಸೊ ಕಾರಣ ಕಾರ್ಯ ಬಂತು, ಖಂಡ ಅಖಂಡ ಬಂತು. ಸೊ ಹೀಗೆ ಅವನಿದ್ದಾನೆ, ಒಳಗೆ ಅಖಂಡ, ಒಂದು ಅಗಳು ಅನಂತಾಂಶದಿಂದಲಿದೆ, ಒಂದೊಂದು ಅಗಳು. ಸೊ ಹೌ ಒಂದೊಂದು ಅಗಳು ಅನಂತಾಂಶ ಆಯ್ತು ಅಂದ್ರೆ ಹೀಗೆ ಚಿಕ್ಕ 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 ಮೈಕ್ರೋಸ್ಕೋಪ್ ಚಿಕ್ಕ 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 ಪಾರ್ಟಿಕಲ್ಸ್ ಹೋಗಿ ಸೂಕ್ಷ್ಮತನಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಅಂಶಗಳು ಭಗವಂತನ ವಾಸುದೇವನ ಅಂಶ ಎಷ್ಟು ಇರಬೇಕು, ಅನಂತಾಂಶದಿಂದ ವಾಸುದೇವ ಇದ್ದಾನೆ ಅಂತ ಬರುತ್ತೆ, ಅದು ವ್ಯಾಪ್ತಿಯೂ ಆಗತ್ತೆ. ಸೊ ವ್ಯಾಪ್ತ ರೂಪವನ್ನು ಹೇಳ್ತಾರೆ, ವ್ಯಾಪ್ತಿ ಸಂಧಿಯನ್ನು ಬಂತು, ಕರುಣೆಯನ್ನು ಬಂತು. ಕರುಣೆ ಹಾಗೆ ಕರುಣೆ ಇಲ್ಲಿ ಬರುತ್ತೆ, ಕರುಣ ಸಂಧಿಯಲ್ಲಿರುವಂತ ಕರುಣ ಅಂದ್ರೆ ಇದನ್ನ ನಾವು ತಿಳ್ಕೊಂಡು ಊಟ ಮಾಡಿದ್ರೆ ಏನು ಸಿಂಪಲ್ ಆಗಿ ವಾಸುದೇವನ ಅನ್ನದಳು ಸಾಯ್ತು, ಅನ್ನದಲ್ಲಿ ವಾಸುದೇವನ ಇದ್ದಾನೆ ಅಂತ ತಿಳ್ಕೊಂಡು ನಾವು ಊಟ ಮಾಡಿದ್ರು ಅದು ಏನಾಗತ್ತೆ, ನಮ್ಗೆ ಆ ಒಂದು ಬಂಧವನ್ನ ಕೊಡೋದಿಲ್ಲ. ಈ ಊಟ ಮಾಡೋದೇ ಒಂದು ಯಜ್ಞ ಆಗ್ಬಿಡತ್ತೆ, ನಮ್ಗೆ ಈ ಯಜ್ಞ ಆಗ್ಬಿಡುತ್ತೆ. ಕೋಸ ಭಗವಂತ ಇದ್ದಾನೆ, ಭಗವಂತ ಇದ್ದು ಅವನು ಮಾಡಿಸ್ತಾನ ಅಂತ ತಿಳ್ಕೊಂಡ್ರೆ ಆ ಕರ್ಮಕ್ಕೆ ಲೇಪ ಆಗೋದಿಲ್ಲ. ಲೇಪ ಅಂದ್ರೆ ದಟ್ ಡಸಂಟ್ ಇನ್ಕ್ರೀಸ್, ನಮ್ಮ ಕರ್ಮ ಅಕೌಂಟ್ ಜಾಸ್ತಿ ಆಗೋದಿಲ್ಲ. ಕಟ್ ಅದೇ ಸೇಮ್ ಥಿಂಗ್, ಜಾಸ್ತಿ ಆಗೋದಿಲ್ಲ ಒಂದು. ಇನ್ನೊಂದು, ಇದು ತಿಳ್ಕೊಳ್ಳೋ ಮೂಲಕವಾಗಿ ನಮ್ಗೆ ಪಾಪಗಳು ಹೋಗುತ್ತೆ. ಪಾಪ ಹೋದಾಗ ನಮಗೆ ಆ ಭಗವಂತನ ಒಂದೊಂದು ಸತಿ ನಾವು ಊಟ ಮಾಡುವಾಗ ವಾಸುದೇವನ ಅನ್ನದೊಳು ಆ ಒಂದು ಅಗಳು ಒಂದು ಕೈಯಲ್ಲಿ ಒಂದು ತುತ್ತು ಇಟ್ಟುಕೊಂಡ ವಾಸುದೇವ, ಇಷ್ಟು ಜಾಸ್ತಿ ಅದು ನಿರ್ವಚನ ಅಷ್ಟು ದೂರ ಹೋಗ್ಬೇಕಾದ ಅವಶ್ಯಕತೆನೆ ಇಲ್ಲ. ಒಂದು ಕೈಯಲ್ಲಿ ಒಂದು ಅನ್ನ ಇಟ್ಕೊಂಡ್ರೆ ನೀವು ಮುಖ್ಯವಾಗಿ ಅನ್ನನ ಗೋಧಿನೋ ಏನೋ ಒಂದು ಕೈಯಲ್ಲಿ ತಗೊಂಡ್ರೆ ಅಲ್ಲಿ ವಾಸುದೇವ ಇದ್ದಾನೆ. ಅದು ಆ ಸ್ಮರಣೆ, ನೀವು ಊಟ ಒಂದು ತುತ್ತು ಬಾಯಲ್ಲಿ ಇಡೋವಾಗ ವಾಸುದೇವನ ನೆನಪು ಬಂತು ನೋಡಿ, ದಟ್ ಇಟ್ ಸೆಲ್ಫ್ ಇಸ್ ಇಟ್ ಕಟ್ಸ್ ಡೌನ್ ಲಾಟ್ ಆಫ್ ಪಾಪ, ಹೋಗ್ಬಿಡುತ್ತೆ ಅದು ಯಜ್ಞ ಆಗ್ಬಿಡುತ್ತೆ. ಅಷ್ಟು ಸುಲಭವಾಗಿ ಕೊಟ್ಟಿದ್ದಾರೆ, ಇಷ್ಟು ಪ್ರಾಸೆಸ್ಗಿಂತ ಸುಲಭವಾಗಿ ಅದು ದೇವರ ಜ್ಞಾಪಕ. ಇದು ದೇವರ ಜ್ಞಾಪಕ ಇವತ್ತು ಬಂತು ಏನಾಗತ್ತೆ, ಅದು ನಮ್ಗೆ ಹಿಂದೆ ಮಾಡಿದ ಪಾಪವನ್ನು ತೆಗೆಯುತ್ತೆ. ನೆಕ್ಸ್ಟ್ ಟೈಮ್ ನೀವು ಊಟ ಮಾಡುವಾಗ ಆ ನೆನಪು ಬಂದ್ಬಿಡತ್ತೆ. ಬರುವಂತೆ ಮಾಡ್ತಾನೆ ಭಗವಂತ. ಸೊ ಅಗ್ನಿದಾತ್ಮ ಸುಭೋಜನ ಪದಾರ್ಥ ಒಳಗೆ ಅಖಂಡ ಒಂದು ಅಗಳೋಳು ಅನಂತ ಅಂಶದಿಂದಲೇ ಖಂಡ ಎನಿಸಿ ಅಂತ ಹಾಕಿದ್ದಾರೆ. ಖಂಡ ಎನಿಸಿ ಅಂದ್ರೆ ಅವನೇ ಪಾರ್ಟ್ ಅಂತ ತಿಳ್ಕೊಳ್ತಾನಂತ ಅರ್ಥ ಇಲ್ಲ. ಆ ಖಂಡದಲ್ಲಿ ಅವನಿದ್ದು ತಾನು ಇದ್ದೀನಿ ಅಂತ ಭಗವಂತ ತಿಳಿದಿದ್ದ ಅನ್ನೋಕ್ಕೋಸ್ಕರ ಆ ವಸ್ತು ಇದೆ. ಖಂಡನೆಂದೆನಿಸಿ ಅಂದ್ರೆ ಆ ವಸ್ತುವಲ್ಲಿ ನಾನು ಇದ್ದಿ. ಭಗವಂತ ಯಾವುದನ್ನ ತಿಳ್ಕೊಂಡಿದ್ದಾನೆ ಅವನ ಮನಸ್ಸಿಗೆ, ಅವನ ಚಿತ್ತಕ್ಕೆ ಯಾವುದು ಬರುತ್ತೋ ಆ ವಸ್ತು ಇರುತ್ತೆ. ಅವನ ಚಿತ್ತಕ್ಕೆ ಯಾವುದು ಬರೋದಿಲ್ವೋ ಮೊಲದ ಕೊಂಬು, ಅವನ ಚಿತ್ತಕ್ಕೆ ಬಂದಿಲ್ಲ ಆ ವಸ್ತು ಇಲ್ಲ. ಸೊ ಹಾಗೆ ಅವನ ಅನಂತಾಂಶವೇ ಖಂಡನೆನಿಸಿ ಏನು ಮಾಡ್ತಾನೆ, ಜಗತ ಜಗತ ಜೀವರ ತೃಪ್ತಿ ಪಡಿಸುವನು, ತೃಪ್ತಿ ಪಡಿಸುವನು ಅಂದ್ರೆ ಹಿಂದೆ ಹೇಳಿದ್ದ ಐದನೇ ಎಂಟನೇ ಪದ್ಯದಲ್ಲಿ ಬಂತಲ್ಲ, ತರ್ಪಕನು ತಾನಾಗಿ ತೃಪ್ತಿ ಪಡಿಸ. ಯಾಕೆ ಇದೆಲ್ಲ ಮಾಡ್ತಾ ಇದ್ದಾನ ಅವನು ಭಗವಂತ, ಯಾಕೆ ಮಾಡ್ತಾ ಇದ್ದಾನಂದ್ರೆ ಭಕ್ತ ಒಳಗೆ ಆ ಒಂದು ಅಕ್ಕಿಯಲ್ಲಿ ಆ ಒಂದು ಅನ್ನದಲ್ಲಿ ಆ ಒಂದು ಭಕ್ಷಣದಲ್ಲಿ ಆ ಶಕ್ತಿಯನ್ನ ಒಂದೊಂದು ಪ್ರತ್ಯೇಕವಾಗಿ ಇಟ್ಟಿದ್ದಾನೆ. ಆ ಶಕ್ತಿ ಪ್ರಧನಾಗಿ ಅಲ್ಲಿದ್ದಾನೆ. ಅದು ಒಳಗೆ ನಮ್ಗೆ ಹೋದ ತಕ್ಷಣ ಏನಾಗತ್ತ, ಅದು ನಮ್ಗೆ ತೃಪ್ತಿಯನ್ನ, ತೃಪ್ತಿ ಬಂದು ಮೂರು ರೀತಿ ಅಂತ ಹೇಳ್ತಾರೆ. ಅದು ಭೋಜನ ಮಾಡೋದು ಮೂರು ರೀತಿ ಅಂತ ಐತ್ರೇಯ ಭಾಷೆಯಲ್ಲಿ ಆಚಾರ್ಯ ಕೊಡ್ತಾರೆ. ಮೂರು ಏನು ಅಂದ್ರೆ, ಕಣ್ಣಿನಿಂದ ಊಟ ಮಾಡ್ಲಕ್ ಮುಂಚೆ ಕಣ್ಣಿನಿಂದ ನೋಡೋವಾಗ್ಲೇ ಒಂದು ತೃಪ್ತಿ. ಊಟ ಮಾಡಕ್ ಹೋಗ್ತೀವಿ, ಎಲೆ ಹಾಕ್ತಾರೆ ಅದೆಲ್ಲ ಬಡಿಸ್ತಾ ಇದ್ದು ಊಟ ಮಾಡಕ್ ಹೋಗ್ತೀವಿ ಎಂಬ ಒಂದು ತೃಪ್ತಿ ಬರುತ್ತೆ ಕಣ್ಣಿನಿಂದ ಬರುತ್ತೆ. ಮೂಗಿನಿಂದ ಅದು ಆಸ್ವಾದನೆ ಮಾಡಿ ಆ ತೃಪ್ತಿ ಬರುತ್ತೆ. ಆಮೇಲೆ ಬಾಯಲ್ಲಿ ಇಟ್ಕೊಂಡ ಮೇಲೆ ಅದು ಒಂದು ತೃಪ್ತಿ. ಸೊ ಹೀಗೆ ಆಗತ್ತೆ ಅದು. ಸೊ ಈ ತೃಪ್ತಿಯನ್ನು ಅದು ಹೇಗೆ ನಮ್ಗೆ ತೃಪ್ತಿ ಬರುತ್ತೆ, ಈ ಜಡ ಅನ್ನದಿಂದ. ಈ ಜಡ ಪದಾರ್ಥ ನೋಡಿ, ಒಂದೊಂದು ಜಡ ಜಡ ವಸ್ತುಗಳು ಇದೆಲ್ಲ. ತೃಪ್ತಿ ಬರೋದು ಯಾರಿಗೆ? ತೃಪ್ತಿ ಬರೋದು ಚೇತನಕ್ಕೆ. ಚೇತನಕ್ಕೆ ತೃಪ್ತಿ ಬರ್ತಾ ಇದೆ. ಯಾವ್ದು ಮೂಲಕವಾಗ? ಈ ಜಡ ಅನ್ನದಿಂದ ತೃಪ್ತಿ ಬರ್ತಾ ಇದೆ. ಜಡದಿಂದ, ಜಡ ಈಸ್ ಇನ್ಫೀರಿಯರ್, ಚೇತನ ಈಸ್ ಹೈಯರ್. ಚೇತನಕ್ಕೆ ಈ ಜಡ ಮೂಲಕವಾಗ ತೃಪ್ತಿ ಬರ್ತದೆ, ಹೊರಗಿಂದ ತೃಪ್ತಿ ಬರ್ತಾ ಇದೆ ನಮ್ಗೆ. ಅದು ಹೇಗೆ ಸಾಧ್ಯ ಅಂದ್ರೆ ಅದು ಭಗವಂತ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಜಗತ ಜೀವರ ಅಂತ ಹೇಳ್ತಾರೆ. ಜಗತ ಜೀವರ, ಜಗದಿ ಜೀವರ ಅಂತ ಹೇಳುವಾಗ ಈ ಜಗತ್ತಲ್ಲಿ ಇರುವಂತ ನಮ್ಗೆ ಮಾತ್ರ, ಯಾವುದೇ ಪ್ರಾಣಿ ಆಗಲಿ ಅವರವ್ರ ರೀತಿಯಿಂದ ಒಂದು ತುತ್ತು ಏನಾರವ್ರು ಮೂಗಿನಿಂದನೋ ಕಣ್ಣಿನಿಂದನೋ ಬಾಯಿಯಿಂದನೋ ಅವರು ತಕೊಂಡಾಗೆ ಅವ್ರಿಗೆ ಆ ಒಂದು ಪ್ರತಿ ಚೇತನ, ಎಲ್ಲೆಲ್ಲಿ ಚೇತನ ಇದೆಯೋ ಆಯಾ ಚೇತನ ಈ ಪ್ರಾಸೆಸ್ ಮೂಲಕವಾಗ ಆ ತೃಪ್ತಿ, ಊಟ ಮಾಡಿದ್ದ ಆ ಒಂದು ಸಂತೋಷವನ್ನ, ಆ ತೃಪ್ತಿಯನ್ನ ಕೊಡ್ತಾನೆ. ತೃಪ್ತಿ ಪಡಿಸುವನು ಇವನಿಗೆ ಏನು, ಇವನು ಎಂತಾದವನು, ಇಷ್ಟು ಹೇಳಿದ ಮೇಲೆ ಕ್ಲಾರಿಫೈ ಮಾಡ್ತಾ ಇದ್ದಾರೆ. ಏನು ಇವಾಗ ನಾವು ನೋಡಿದೀವಿ, ಖಂಡದಲ್ಲಿ ಇದ್ದಾನೆ, ಅಖಂಡದಲ್ಲಿ ಇದ್ದಾನೆ, ವಾಸುದೇವ ಇದ್ದಾನೆ, ಸಂಕರ್ಷಣ ಇದ್ದ. ಸೊ ಬೇರೆ 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 ಅಂತ ನಮ್ಗೆ ಒಂದು ಚಿಂತನೆ ಬಂತು. ವಾಸುದೇವನ ಅನ್ನದಲ್ಲಿ ಇದ್ದಾನೆ, ಸಂಕರ್ಷಣ ಭಕ್ಷಣದಲ್ಲಿ ಇದ್ದಾನೆ, ಆಮೇಲೆ ಒಂದು ಅಖಂಡವಾಗಿದ್ದಾನೆ, ಖಂಡವಾಗಿದ್ದಾನೆ. ಸೊ ಇವಾಗ ನಮ್ಗೆ ಏನ್ ಪಿಕ್ಚರ್ ಬಂತು, ಒಂದೊಂದಲ್ಲಿ ಒಂದೊಂದು ಇದ್ದಾರೆ ಅಂದ್ರೆ ಸ್ವಲ್ಪ ಬೇರೆ ಅಂಬೋ ಒಂದು ಚಿಂತನೆ ಬಂದ್ಬಿಡತ್ತೆ ನಮ್ಗೆ. ಅದನ್ನ ಕ್ಲಾರಿಫೈ ಮಾಡ್ತಾರೆ, ಸ್ವಗತ ಭೇದ ವಿವರ್ಜಿತ, ಭಗವಂತನ ಕ್ವಾಲಿಟಿ. ಸ್ವಗತ ಭೇದ ವಿವರ್ಜಿತ ಅಂದ್ರೆ ನಾಟ್ ಓನ್ಲಿ ನಾರಾಯಣ ಈಸ್ ನಾನ್ ಡಿಫ್ರೆಂಟ್ ಫ್ರಮ್ ಸಂಕರ್ಷಣ, ಸಂಕರ್ಷಣ ಈಸ್ ನಾನ್ ಡಿಫ್ರೆಂಟ್ ಫ್ರಮ್ ಪ್ರದ್ಯುಮ್ನ, ಪ್ರದ್ಯುಮ್ನ ಈಸ್ ನಾನ್ ಡಿಫ್ರೆಂಟ್ ಫ್ರಮ್ ವಾಸುದೇವ, ವಾಸುದೇವ ನಾನ್ ಡಿಫ್ರೆಂಟ್ ಫ್ರಮ್ ಅನಿರ್ತ. ಅದು ಮಾತ್ರ ಇಲ್ಲ, ವಾಸುದೇವನು ಕಣ್ಣು ಮೂಗು ಅಂತ ಪ್ರತಿ ಪ್ರತಿ ಅವಯವಗಳು ಇದೆ ನಮ್ಗೆ, ಪ್ರತಿ ಪ್ರತಿ ಅವಯವಗಳಿದೆ. ಸೊ ಭಗವಂತನಲ್ಲಿನೂ ನಾವು ಪ್ರತಿ ಪ್ರತಿ ಅವಯವಗಳನ್ನ ಹೇಳಿದ್ದೀವಿ. ಆ ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ, ಅವನಲ್ಲಿ ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ ಅಂದ್ರೆ ಏನು? ಭಗವಂತ ಕಣ್ಣು ಈಸ್ ನಾನ್ ಡಿಫ್ರೆಂಟ್ ಫ್ರಮ್ ಭಗವಂತನ ಕೈ, ಭಗವಂತನ ಕೈ ಈಸ್ ನಾನ್ ಡಿಫ್ರೆಂಟ್ ಫ್ರಮ್ ಭಗವಂತನ ಕಾಲು. ಅಂದ್ರೆ ಏನರ್ಥ, ಹೇಗಿದು ಕೂಡತ್ತ ಅಂದ್ರೆ, ಅದಕ್ಕೆ ಹೇಗೆ ಕೂಡತ್ತ ಅಂದ್ರೆ, ಭಗವಂತನ ಕಣ್ಣು ಅಂದ್ರೆ ಏನು? ಭಗವಂತನ ಕಣ್ಣು ಅಂದ್ರೆ ಅದು ಜ್ಞಾನ ಆನಂದಮಯ ಭಗವಂತ ಅಂದ್ರೆ, ದಟ್ ಇಸ್ ವಾಟ್ ದ ಡಿಸ್ಕ್ರಿಪ್ಷನ್. ಭಗವಂತ ಬೇರೆ ಇಲ್ಲ, ಅವನ ಗುಣ ಬೇರೆಲ್ಲ. ನಾವು ಹೇಳ್ತೀವಿ ಅವರು ತುಂಬಾ ಕರುಣಾಳು ಅಂತ ಹೇಳಿದ್ರೆ ಅವ್ರು ಬೇರೆ, ಅವ್ರ ಕರುಣಾಳು ಬೇರೆ. ಇವತ್ತು ಕರುಣಾಳು ಇರ್ತಾರೆ, 10 ವರ್ಷ ಆದ್ಮೇಲೆ ಅವ್ರಿಗೆ ಒಂದು ಆ ಕರುಣಾಳು ಹೋಗ್ಬಿಟ್ಟು ಕ್ರೂರ ಸ್ವಭಾವ ಬರ್ಬೋದು. ಬಿಕಾಸ್ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ದಮ್. ಭಗವಂತನಿಗೆ ಹಾಗಿಲ್ಲ. ಭಗವಂತ ಭಗವಂತ ಅಂತ ಹೇಳಿದ ತಕ್ಷಣವೇ ಅವನು ಬಂದು ಜ್ಞಾನ ಆನಂದಮಯ. ಭಗವಂತ ಈಕ್ವಲ್ಸ್ ಜ್ಞಾನ ಆನಂದ ಅಂತ ಹೇಳ್ತೀವಿ. ಅಂದ್ರೆ ಏನಾಯ್ತು, ಕಣ್ಣು ಭಗವಂತನ ಕಣ್ಣು ಅಂದ್ರೆ ಜ್ಞಾನ ಆನಂದ. ಸೊ ಒಂದೊಂದು ಹಾಕೊಳ್ಳಿ, ಅದು ಜ್ಞಾನ ಆನಂದ. ಕೈಯ ಜ್ಞಾನ ಆನಂದ, ಇದು ಜ್ಞಾನ ಆನಂದ, ಇದು ಜ್ಞಾನಾನಂದ. ಸೊ ಏನಾಯ್ತು, ಭಗವಂತನ ಕಣ್ಣು ಕಿವಿ ಮೂಗು ಏನೇ ತಗೊಂಡನು ಅಲ್ಲಿ ವ್ಯತ್ಯಾಸ ಇಲ್ಲ. ಇಟ್ ಈಸ್ ಅ ಹೋಲ್ ಎಂಟಿಟಿ. ಅವನಲ್ಲಿ ಪಾರ್ಟ್ಸ್ ಅಂಬೋದು, ಪಾರ್ಟ್ಸ್ ಅಂದ್ರೆ ಈ ತರ ಕೈ, ನಮ್ಗೆ ಕೈ ಬೇರೆ, ಕೈಯಿಂದ ಮಾಡುವಂತ ಕೆಲಸ ಬೇರೆ, ಬಾಯಿಂದ ಮಾಡುವಂತ ಕೆಲಸ ಬೇರೆ, ವ್ಯತ್ಯಾಸ ಉಂಟು. ಭಗವಂತನಲ್ಲಿ ಅದು ಇಲ್ಲ, ಒಂದೇ ಅಂತ ಹೇಳ್ತಾ ಇದ್ದಾರೆ. ಅದು ಚೆಂದಾಗೆ ನಾವು ತಿಳ್ಕೋಬೇಕು. ಇದು ನಮ್ಮ ಜೀವವು ಹಾಗೆ ಮುಕ್ತಿಗೆ ಹೋದ ಇದು ಯಾಕೆ ಹೀಗೆ ತಿಳ್ಕೋಬೇಕು ಅಂದ್ರೆ, ಸ್ವಗತ ಭೇದ ವಿವರ್ಜ ಅಂದ್ರೆ ಭಗವಂತನ ಕಾನ್ಸೆಪ್ಟ್ ಒಂದು ಬರುತ್ತೆ, ಅದು ಒಂದು ಪ್ರಯೋಜನ. ಇನ್ನೊಂದು, ಮುಕ್ತಿ ಅಂದ್ರೆ ಮುಕ್ತಿಯಲ್ಲಿ ಮೋಕ್ಷದಲ್ಲಿ ನಾವು ಹೋಗ್ತೀವಿ. ನಾವು ಅಂದ್ರೆ ವೀರಾಂಬ ಒಂದು ಜೀವ ಹೋಗುತ್ತೆ, ಜಡ ಇಲ್ಲೇ ಬಿದ್ದು ಹೋಗುತ್ತೆ, ಆ ಚೇತನ ಮಾತ್ರ ಹೋಗುತ್ತೆ. ಆ ಚೇತನಕ್ಕೆ ಅವಯವಗಳು ಉಂಟು, ಕಣ್ಣು ಮೂಗು ಅವಯವಗಳು ಉಂಟು. ಬಟ್ ಅದಕ್ಕೇನು ಸ್ವಗತ ಭೇದ ವರ್ಜಿತ, ಅದಕ್ಕೇನೂ ಆ ಜೀವಕ್ಕೇನೂ ಕಣ್ಣು ಮೂಗು ಕಿವಿ ಅಂತ ಭೇದಗಳು ಇಲ್ಲ ಅಂತ. ಆ ಜೀವ ಚೈತನ್ಯಕ್ಕೆ ಭಗವಂತನ್ ಹೇಗೇನೋ ಹಾಗೇನೆ ಅದು ಪ್ರತಿಬಿಂಬನಾದಂತ ಜೀವನಿಗೇನೋ ಮೋಕ್ಷದಲ್ಲಿ ಇಲ್ಲ, ಇಲ್ಲಿ ಉಂಟು ಮೋಕ್ಷದಲ್ಲಿ ಇಲ್ಲ ಅಂತ. ಸೊ ಭಗವಂತನ ಸ್ವಗತ ಭೇದ ವಿವರ್ಜಿತ ವರ್ಜಿತ ಮತ ವಿವರ್ಜಿತ ಎಂದೆಂದೂ ಇಲ್ಲ ಅವನಿಗೆ, ಎಂದೆಂದೂ ಅವನಿಗೆ ಪ್ರಾಕೃತ ದೇಹ ಎಂಬುದು ಇಲ್ಲ. ಸೊ ಎಂದೆಂದೂ ಅವನಿಗೆ ಈ ಸ್ವಗತ ಭೇದಗಳು ವ್ಯತ್ಯಾಸಗಳು ಇನ್ಸೈಡ್ ಹಿಮ್ ವ್ಯತ್ಯಾಸಗಳು ಇಲ್ಲ. ಹಾಗೆ ಅಂತ ನಾವು ಚಿಂತನೆ ಮಾಡಿದ್ರೆ ನಮಗೇನೋ ಅಂತ ಸ್ಥಿತಿ ಸಿಕ್ಕತ್ತ. ಸೊ ಅದೇ ಪ್ರಯೋಜನ. ಸೊ ಸ್ವಗತ ಭೇದ ವಿವರ್ಜಿತ ಈ ಬಗೆಯ ರೂಪವನ್ನು, ಇವನ ಎರಡು ರೂಪವನ್ನ ತಿಳ್ಕೊಂಡು ರೂಪವನ್ನ ಅರಿತು ಅಂತ ಹೇಳ್ತಾರೆ. ರೂಪವನ್ನ ಅರಿತು ಅಂತ ಹೇಳ್ತಾರೆ. ಈರ್ ಬಗೆಯ ಅಂತ ಎರಡು, ಈ ತರ ಈ ಭಗವಂತನ ಎರಡು ರೂಪಗಳ ಎರಡು ವಿಧವಾದ ರೂಪಗಳನ್ನ ತಿಳ್ಕೋಬೇಕು. ಏನು ಎರಡು ಈರ್ ಬಗೆಯ ರೂಪವನ್ನ ತಿಳ್ಕೋಬೇಕು ಅಂದ್ರೆ, ಫಸ್ಟ್ ಆಬ್ವಿಯಸ್ ಆಗಿರೋದು ನಾವು ಊಟ ಮಾಡುವಾಗ ನೈವೇದ್ಯಕ್ಕೆ ಅಲ್ಲಿ ಇಟ್ಟಿದ್ದಾರೆ ಆ ನೈವೇದ್ಯ. ಅಷ್ಟು ಇದ್ರಲ್ಲಿ ಏನೇನು ದೇವರು ಭಗವಂತ ಇದಾನೋ ಆ ಭಗವಂತ ನಮ್ಗೆ ಒಂದು ತುತ್ತು ಬಂದಿದೆ, ನಮ್ಮ ಕೈಗೆ ಒಂದು ತುತ್ತು ಬಂದಿದೆ, ಬಾಯಲ್ಲಿ ಇನ್ನೊಂದು ತುತ್ತು ಬಿದ್ದಿದೆ, ಒಳಗಡೆ ಕಣಕ್ಕಣವಾಗಿ ಚಿಕ್ಕ ಚಿಕ್ಕ ಹೋಗಿದೆ. ಸೊ ಇಲ್ಲಿ ಖಂಡ ಅಖಂಡ, ಖಂಡ ಅಖಂಡ, ಖಂಡ ಅಖಂಡ, ಹಾಗ ಅವನು ಎಲ್ಲದಲ್ಲಿನೂ ವ್ಯಾಪ್ತನಾಗಿ ಇದ್ದಾನೆ ಅಂತ. ಖಂಡ ಅಖಂಡ ಅಂಬೋ ರೂಪವನ್ನ ತಿಳ್ಕೋಬೇಕು ಅಂದ್ರೆ ಅವನಲ್ಲಿ ಖಂಡ ಇಲ್ಲ, ಅಖಂಡವಾಗಿ ಆ ಸ್ಮಾಲ್ ಪೋರ್ಷನ್ ಇಂದನು ಅವನು ಪರಿಪೂರ್ಣನಾಗಿ ಇದ್ದಾನೆ. ಅದೇ ಶಕ್ತಿ ಸಾಮರ್ಥ್ಯದಿಂದ ಅವನು ಸ್ವಗತ ಭೇದ ವಿವರ್ಜಿತನಾಗಿ ಅದನ್ನು ಇದ್ದಾನೆ ಅಂತ. ಅದು ಒಂದು ಅದಾಗತ್ತೆ. ಇನ್ನೊಂದು ಏನಾಯ್ತು, ಇದು ಹೇಳುವಾಗ ಖಂಡ ಅಖಂಡ ಖಂಡ ಅಖಂಡ ಹೋದಾಗ ಏನಾಯ್ತು, ಕಾರಣಕಾರಿ ಅಂತ ಆಯ್ತು. ಒಂದು ಚಿಕ್ಕ ಇದರಿಂದ ಕಾರಣ, ದಟ್ ಈಸ್ ಅ ಕಾಸ್, ಇಫೆಕ್ಟ್ ಈಸ್ ದ ಬಿಗರ್ ಒನ್. ಸೊ ಕಾರಣ ಕಾರ್ಯ, ಈ ಖಂಡ ಅಖಂಡ ಸ್ವಲ್ಪ ವಿಸ್ತಾರ ಮಾಡಿದ್ರೆ ಕಾರಣ ಕಾರ್ಯ ರೂಪವೂ ಆಯ್ತು. ಸೊ ಕಾರಣ ಕಾರ್ಯ ರೂಪ ಆಯ್ತು. ಸೊ ಇದು ಏನಾಯ್ತು, ಈ ಜಡದಲ್ಲಿ ಇರುವಂತದ್ದು ಆಯ್ತು. ಆಮೇಲೆ ಈ ಚೇತನ ಒಳಗೆ ಇಲ್ಲಿ ಹೇಳಿದಾರಲ್ಲ 8ನೇ ಪದ್ಯದಲ್ಲಿ ಭೋಜ್ಯ ವಸ್ತು ಭೋಕ್ತೃ ಹೇಳ್ದಾರೆ. ಇವಾಗ ಭೋಜ್ಯ ವಸ್ತುವಲ್ಲಿ ನೋಡಿದ್ದೀವಿ ಖಂಡ ಅಖಂಡ ಕಾರಣ ಕಾರ್ಯ ಅದು ನೋಡಿದ್ದೀವಿ. ಆಮೇಲೆ ಭೋಕ್ತೃ, ನಾವು ಊಟ ಮಾಡ್ತೀವಿ. ಆಮೇಲೆ ಊಟ ಮಾಡೋದು ಏನು, ಊಟ ಮಾಡುವಿಕೆ, ಅದು ಬಂದು ಕರ್ತ. ಕರ್ತ ಅಂದ್ರೆ ಆ ಕೆಲಸವನ್ನ ಮಾಡುವನು. ಆ ಕೆಲಸವನ್ನ ಮಾಡುವನು ಅಂದ್ರೆ ಏನಾಗತ್ತ, ಮಾಡ್ತೀವಿ ಸರಿ, ಸ್ಥೂಲವಾಗಿ ತಕೋಬೇಕು, ನಾವೇ ಊಟ ಮಾಡ್ತಾ ಇದ್ದೀವಿ. ನಾವು ಊಟ ಮಾಡೋದು, ನಾವೇ ಊಟ ಮಾಡ್ತೀವ ಅಂದ್ರೆ ಇಲ್ಲ, ನಮ್ಗೆ ಊಟ ಮಾಡಿಸಬೇಕು ದೇವರು. ದೇವರು ಅಂದ್ರೆ ಯು ಕೀಪ್ ತತ್ವಾಭಿಮಾನಿ ದೇವತೆಗಳು ಅವ್ರಿಗೆ ಪ್ರೇರಣೆ ಮಾಡಿ ಹೀಗೇನು ಚೈನ್ ಇಟ್ಕೊಳ್ಳಿ. ಸೊ ಯಾವುದೇ ಚೈನ್ ಇಟ್ಕೊಂಡ್ರು ಏನಾಗತ್ತ, ಕರ್ತ ಕಾರಯಿತ, ಮಾಡುವನು ಮಾಡಿಸುವನು, ದ ಒನ್ ಹೂ ಮೇಕ್ಸ್ ಯು ಡೂ ಇಟ್. ಸೊ ಹೀಗೆ ಬರುತ್ತೆ. ಸೊ ಕರ್ತ ಕಾರಯಿತ ಅಂತ ಹೇಳ್ತಾರೆ. ಕಾರಯಿತ ಯಾರು, ಯಾರು ಊಟ ಮಾಡ್ತಾ ಇದ್ದಾನೆ ಅವನಿಗೆ, ಯಾರು ಊಟ ಮಾಡಿಸ್ತಾ ಇದ್ದಾನೆ ಅಂದ್ರೆ ನಾವು ಕೈಯಿಂದ ಊಟ ಮಾಡ್ತೀವಿ, ನಾವೇ ಊಟ ಮಾಡ್ತಾ ಇದ್ದೀವಿ, ಕರ್ತ ನಾವೇನ ಕರ್ತ. ನಾವು ಊಟ ಮಾಡ್ತೀವಿ ಅಂದ್ರೆ ಕೈ ಎತ್ತಬೇಕಲ್ಲ, ಕೈ ಸರಿಯಾಗಿ ಹೋಗ್ಬೇಕಲ್ಲ. ಅದಕ್ಕೆ ಈ ದೇವತೆಗಳೆಲ್ಲ ಬಂದು ಅದು ಸರಿಯಾಗಿ ಅದನ್ನ ತೆಗೆದು ಸರಿಯಾಗಿ ಯಾವ ಟು ಟೇಕ್ ಇಟ್, ಯಾವ ಟು ಪುಟ್ ಇಟ್, ಬಾಯಲ್ಲಿ ಇಟ್ಕೊಂಡ ಮೇಲೆ ಯಾವ ಟು ಯು ಶುಡ್ ನೋ ಟು ಚೂ ಇಟ್, ಹೀಗೆ ಒಂದು ಪ್ರಾಸೆಸ್. ಸೊ ಇದನ್ನ ನಾವೇ ಮಾಡ್ತಾ ಇದ್ದೀವ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇಲ್ಲ ಅಲ್ಲ, ನಮ್ಗೆ ಯಾರೋ ಒಬ್ರು ಮಾಡಿಸ್ತಾ ಇದ್ದಾರೆ. ಎಲ್ಲ ನರ್ವ್ಸ್ ಎಲ್ಲ ಫಂಕ್ಷನ್ ಆಗ್ಬೇಕಲ್ಲ, ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್. ಸೊ ಮಾಡಿಸೋರು ಅಂದ್ರೆ ಕೊನೆಯಲ್ಲಿ ಭಗವಂತ. ಸೊ ಕರ್ತಾ ಕಾರಯಿತ ಅಂತ ಅಲ್ಲಿ ಎರಡು ರೂಪಗಳನ್ನ ಅಲ್ಲಿ ಇಟ್ಕೋಬೇಕು. ಸೊ ಕರ್ತಾ ಕಾರಯಿತ, ಖಂಡ ಅಖಂಡ, ಕಾರಣ ಕಾರ್ಯ. ಸೊ ಹೀಗೆ ಎರಡೆರಡು ರೂಪಗಳನ್ನ ಹೇಳ್ತಾ ಹೋಗ್ತಾರೆ ಭಗವಂತನಿಗೆ. ಸೊ ಇನ್ನೊಂದು ಕರ್ತಾ ಕಾರ್ಯ ಭೋಜ್ಯ, ಅದೇ ಭೋಕ್ತೃ ಭೋಜ್ಯ, ಅದು ಫಸ್ಟೇ ಬಂದ್ಬಿಡುತ್ತೆ ಭೋಕ್ತ, ಅದು ಮೇನ್ ಡಿವಿಷನ್ ಭೋಕ್ತೃ ಭೋಜ್ಯ. ಆಮೇಲೆ ಖಂಡ ಅಖಂಡ, ಕಾರಣ ಕಾರ್ಯ, ಕರ್ತ ಕಾರಯಿತ. ಸೊ ಹೀಗೆ ರೂಪವನ್ನ ಇಟ್ಟುಕೊಂಡು ಭಗವಂತ ಆಮೇಲೆ ವಾಸುದೇವನ ಅವಕಾಶ ಕೊಡ್ತಾನಂತ. ಅವಕಾಶ ಕೊಡೋದು ಹೇಗೆ? ಅವಕಾಶ ಅಂಬೋದು ಅದು ಅಲ್ಲಿನೂ ಖಂಡ ಅಖಂಡ ಬರುತ್ತೆ. ಅವಕಾಶ ನಮ್ಮ ತಟ್ಟೆಗೇನೋ, ನಮ್ಮ ತಟ್ಟೆ ಇಡ್ಲಕ್ಕೆ ಜಾಗ ಬೇಕು, ಆಮೇಲೆ ಕೈಯಿಂದ ಬಾಯಿಗೆ ಹೋಗುವ ಜಾಗ ಬೇಕು, ಒಳಗೆ ಜಾಗ ಬೇಕು, ಒಳಗೆ ತಿಂದದ್ದು ಅನ್ನೋದು ನಾಡಿ ಮೂಲಕವಾಗಿ ಹೋಗ್ಬೇಕು. ಸೊ ಇಲ್ಲಿ ಇಲ್ಲಿ ಇಲ್ಲಿನೂ ಖಂಡ ಅಖಂಡ ಆ ಸ್ಪೇಸ್ಲಿನೂ ಬರುತ್ತೆ. ಸೊ ಹೀಗೆ ಈ ಬಗೆಯ ರೂಪವನ್ನು ಅಂದ್ರೆ ಏನಾಯ್ತು, ಕಂಪ್ಲೀಟ್ ಆಗಿ ಭಗವಂತನೇ ಎಲ್ಲ ಮಾಡಿ ಮಾಡಿಸ್ತಾ ಇದ್ದಾನೆ. ಎಲ್ಲದಲ್ಲಿನೂ ಅವನೇ ಇದ್ದು, ಕಣ ಕಣದಲ್ಲಿ ಇದ್ದು ಅವನೇ ಎಲ್ಲವೂ ಮಾಡಿ ಮಾಡಿಸ್ತಾ ಇದ್ದಾನೆ. ಬೇಸಿಕಲಿ ಎಲ್ಲವೂ ಅವನ ಅಧೀನದಲ್ಲಿ ಇದ್ದ ಅಂತ ಒಂದು ಚಿಂತನೆ. ನೈವೇದ್ಯ ಸಮರ್ಪಣೆ ಎಂಬುದೇ ಇದು ಹೇಳ್ತಾರೆ, ಭುಂಜಿಸ ಅರ್ಪಿಸ ಅವನಡಿಗೆ ಅಂದ್ರೆ ನೈವೇದ್ಯ ಸಮರ್ಪಣೆ ಮಾಡೋದು, ಕರ್ಮ ನೈವೇದ್ಯ ಆಯ್ತು. ಹಿಂದಿನ ಪದ್ಯದಲ್ಲಿ ನೈವೇದ್ಯ ಆಯ್ತು, ನೈವೇದ್ಯ ಆದ ಮೇಲೆ ಅದನ್ನ ಸ್ವೀಕಾರ ನಾವು ತಗೊಂಡಾಯ್ತು, ಕೊನೆಯಲ್ಲಿ ಬರೋದು ಫಲ ಬರುತ್ತೆ, ಅದಕ್ಕೆ ರಿಸಲ್ಟ್. ಅದನ್ನನ್ನು ಸಮರ್ಪಣೆ ಮಾಡಬೇಕು ಅಂತಾರೆ. ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂದ್ರೆ ಹೇಗೆ ಕರ್ಮವನ್ನ ಸಮರ್ಪಣೆ, ಏನೋ ಒಂದು ಹಣ್ಣು ದೇವರ ಮುಂದೆ ಇಡಬಹುದು, ಕರ್ಮವನ್ನ ಹೇಗೆ ಸಮರ್ಪಣೆ ಮಾಡಬೇಕು ಅಂದ್ರೆ, ಕರ್ಮವನ್ನ ಸಮರ್ಪಣೆ ಮಾಡಬಹುದು ಅಂದ್ರೆ ಬೇರೆ ಒಂದು ಇಲ್ಲ, ಎಲ್ಲವೂ ಭಗವಂತನೇ ಇದ್ದು ಎಲ್ಲವೂ ಮಾಡಿಸ್ತಾ ಇದ್ದಾನೆ, ಎಲ್ಲವೂ ಭಗವಂತನ ಅಧೀನ. ನಾಹಂ ಕರ್ತ ಹರಿಕರ್ತ, ಅದೇ ಬೇಸಿಕಲಿ ದಟ್ ಇಸ್ ವಾಟ್ ಹೇಳೋದು. ಸೊ ರೂಪವನ್ನು ಅರಿತು, ಇದನ್ನ ಈ ಬಗೆ ಈ ರೂಪವನ್ನು ಅರಿತು ಅಂತ. ಇದು ಊಟ ಮಾಡುವಾಗ ಇದು ಭಗವಂತನ ಅಧೀನ ಚಿಂತನವನ್ನು ಮಾಡಿ ರೂಪವನ್ನು ಅರಿತು ಭುಂಜಿಸಿ ಊಟ ಮಾಡಿದ ಮೇಲೆ ಅರ್ಪಿಸು. ಅರ್ಪಿಸು ಅಂದ್ರೆ ಭುಂಜಿಸಿ ಅರ್ಪಿಸು ಅಂತ. ಊಟ ಮಾಡಿದ ಮೇಲೆ ಈ ಕರ್ಮವನ್ನು ಸಮರ್ಪಣೆ ಮಾಡು. ಅದೇ ನಾವು ಉಂಡ ತೀರ್ಥ ಅಂತ ತಕೊಳ್ತೀವಿ ಮೋಸ್ಟ್ಲಿ, ದೇವರೇ ನಿಂದೆ ಇದು ಅಂತ. ಸೊ ಭುಂಜಿಸಿ ಅರ್ಪಿಸು ಅವನಡಿಗೆ. ಅವನಡಿಗೆ ಅಂದ್ರೆ ಅವನ ಅಡಿಗೆ ಅಂದ್ರೆ ಅವನ ಕಾಲಲ್ಲಿ ಹೋಗಿ ಇಡಬೇಕು, ಅವನ ಅಡಿಗೆ ಹೋಗಿ ಇಡಬೇಕು ಅಂತಲ್ಲ. ಅವನ ಅಡಿಗೆ ಅಂದ್ರೆ ಎವ್ರಿಥಿಂಗ್ ಈಸ್ ಇನ್ ಅಂಡರ್ ಹಿಸ್ ಕಂಟ್ರೋಲ್, ಅವನ ಅಧೀನವಾಗಿ ಇದ ಅಂತ ನಾವು ತಿಳ್ಕೊಳ್ಳುವುದೇ ಅರ್ಪಿಸುದು. ಅರ್ಪಿಸು ಸಮರ್ಪಣೆ ಮಾಡೋದು ಅಂದ್ರೆ ಅದೇ ಅರ್ಥ. ಭಗವಂತನ ಅಧೀನ ಚಿಂತನೆ ಎಲ್ಲವೂ ಹೀಗೆ ಅವನ ಅಧೀನದಲ್ಲೇ ಇದೆ. ಒಂದೊಂದು ಅನ್ನದಿಂದ ಒಂದೊಂದು ಅಗಳಿಂದ ಎಲ್ಲವೂ ಅವನ ಅಧೀನವಾಗಿದೆ ಅಂತ ನಾವು ಚಿಂತನೆ ಮಾಡಬೇಕು. ಅದನ್ನೇ ಅರ್ಪಿಸು ಅವನಡಿಗೆ ಅಂತ ಹೇಳ್ತಾರೆ. ಇದನ್ನ ಇದೇ ಒಂದು ಯಜ್ಞ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಯಜ್ಞ ಮೂಲಕವಾಗಿ ನಮ್ಗೆ ಆ ಅನ್ನದಿಂದ ಬರುವಂತಹ ದೋಷ ಬರಲ್ಲ, ಮತ್ತು ನಮ್ಮ ಪಾಪಗಳು ಕಳಿಯತ್ತೆ. ಅದು ಒಂದು ಸಾಧನೆಯನ್ನು ಆಗತ್ತೆ, ಒಂದು ಯಜ್ಞ ಆಗತ್ತೆ. ಯಜ್ಞ ಅಂದ್ರೆ ದೇವರ ಪೂಜೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡ ಒಂದೊಂದಗಳು ಅನಂತಾಂಶದಿಂದಲೇ ಖಂಡ ಎನಿಸಿ ಜಗತ ಜೀವರ ತೃಪ್ತಿ ಪಡಿಸುವನು ಸ್ವಗತ ಭೇದ ವಿವರ್ಜಿತನ್ ಈ ಬಗೆಯ ರೂಪವನ್ನು ಅರಿದು ಭುಂಜಿಸಿ ಅರ್ಪಿಸು ಅವನಡಿಗೆ. ಕೃಷ್ಣಾರ್ಪಣಮಸ್ತು.